ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಯುತಂ ಶಾಪಾನ್ಮಣಿಗ್ರೀವವಿಮೋಚನಂ ಸ್ವನಾಮಗ್ರಹಣಾದೇವಾನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನಪ್ರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಟಂ ಸತ್ವನಿಷ್ಟಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಭೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ತಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿಸು ವಿದ್ಯಾಬಾಧಶಾಲಿನಃ ಇಷ್ಟದಾನ್ ಕಷ್ಟಹತ್ರೋನ್ನಃ ವಿದ್ಯಾಮಾನ್ಯಾನ್ ಮುನಿನ್ ನುಮಃ. ವಾದಿರಾಜಪದ್ವಂದ್ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಕೃಷ್ಣನ ಬಗ್ಗೆ ಅವನ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಬೇಕಂತ ರಾಜ ಪ್ರಶ್ನೆ ಮಾಡುತ್ತಾ ಇದ್ದಾನೆ. ಹೇಳುತ್ತಾನೆ, ಯಾಕೆ ನೀನು ಕೃಷ್ಣನ ಚರಿತ್ರೆ ಅದು ಕಟ್ಟಿಕೊಂಡೇನು ಮಾಡ್ತೀಯ? ಅದಕ್ಕೆ ಹೇಳಿದ, ದ್ರೌಣ್ಯಸ್ತ್ರ ವಿಪೃಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂ ಗತಃ ಅತ್ತಚಕ್ರ ಮಾತುಶ್ಚ ಮೇಯ ಶರಣಂಗತಾಯ. ನನ್ನ ಬದುಕಿಸಿದ್ದೇ ಕೃಷ್ಣ, ಯಾಕೆ ನನ್ನ ತಾಯಿಯ ಹೊಟ್ಟೆಯಲ್ಲಿ ನಾನಿರುವಾಗ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ರು, ಆ ಬ್ರಹ್ಮಾಸ್ತ್ರದ ಪ್ರಭಾವದಿಂದ ನನ್ನ ಶರೀರ ಸುಟ್ಟು ಹೋಗಿತ್ತು, ಅಂದರೆ ನಾನು ಸತ್ತು ಹೋಗಿದ್ದೆ ನನ್ನ ತಾಯಿಯ ಹೊಟ್ಟೆಯಲ್ಲಿ. ಸತ್ತವನನ್ನು ನನ್ನನ್ನು ಬದುಕಿಸಿದವ ಕೃಷ್ಣ. ಅಷ್ಟೇ ಅಲ್ಲ, ನನ್ನ ತಾಯಿ ಸಾಯಬೇಕಾಗಿತ್ತು, ತಾಯಿಯನ್ನ ರಕ್ಷಣೆ ಮಾಡಿದವ ಕೃಷ್ಣ. ಮತ್ತೆ ನನ್ನನ್ನು ರಕ್ಷಣೆ ಮಾಡಿದವನ ಕುರಿತು ನಾನಲ್ಲದೆ ಇನ್ಯಾರು ತಿಳಿಯಬೇಕು? ನಾವಂದ್ವಿ, ಓಹೋ ಇದು ಸಬ್ಜೆಕ್ಟ್ ಎಲ್ಲ ಪರೀಕ್ಷಿನ್ ಮಹಾರಾಜನಿಗೆ ಸಂಬಂಧಪಟ್ಟದ್ದು, ನಮ್ದಲ್ಲ ನಮ್ದಲ್ಲ. ಅದಕ್ಕಂದರೂ ಈ ಸಪ್ತಮ ಸ್ಕಂದ ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಏನು ಅಂತ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ. ಯಾವನಾದರೆ ಗರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತಾನೋ ಅವನು ವಿಶೇಷವಾಗಿ ಹೊರಗೂ ರಕ್ಷಣೆ ಮಾಡಿ. ಯಾರನ್ನ ದೇವರು ರಕ್ಷಣೆ ಮಾಡಿದ್ದು ಗರ್ಭದಲ್ಲಿ? ಗರ್ಭದಲ್ಲಿ ರಕ್ಷಣೆ ಮಾಡಿದ್ದು ಪರೀಕ್ಷಿನ್ ಮಹಾರಾಜ. ಪರೀಕ್ಷಿನ್ ಮಹಾರಾಜನನ್ನ ಯಾರು ಗರ್ಭದಲ್ಲಿ ರಕ್ಷಣೆ ಮಾಡಿದ್ರೋ ಅವರು ನನ್ನನ್ನು ರಕ್ಷಣೆ ಮಾಡಲಿ. ಹೇಗಿದೆ ಅದು? ಪಕ್ಕ ಮನೆಯವರಿಗೆ ಯಾರು 10 ಲಕ್ಷ ಸಾಲ ಕೊಟ್ಟರೋ ಅವ್ರು ನನಗೂ ಕೊಡಲಿ. ಅವ್ರು ಅಂದ್ರು ನಿಂಗೆ ಯಾಕೆ ಕೊಡಬೇಕು, ಅವ್ರಿಗೆ ಕೊಡ್ತೇನೆ. ಸರಿ ಹೋಗಲಿಲ್ಲ ಅದು. ಅದಕ್ಕೆ ಹೇಳಿದರು, ಪರೀಕ್ಷಿನ್ ಮಹಾರಾಜನನ್ನ ಬ್ರಹ್ಮಾಸ್ತ್ರ ಸುಟ್ಟಾಕಿತ್ತು. ಆದರೆ ಒಂದು ರಹಸ್ಯವಿದೆ. ಏನದು ಅಂದರೆ, ಪ್ರತಿಯೊಬ್ಬ ಜೀವರಾಶಿ ಆ ತಾಯಿಯ ಹೊಟ್ಟೆಯಲ್ಲಿ ಇನ್ನೇನು ಪ್ರವೇಶ ಮಾಡಿ ಚಿಕ್ಕ ಮಾಂಸಪಿಂಡ ತಯಾರಾಗ್ತಾ ಇದೆ ಹೊಟ್ಟೆಯಲ್ಲಿ. ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಕನ್ಫರ್ಮ್ ಆಯಿತು ಅಂತ ಹೇಳ್ತಾರಲ್ಲ ಡಾಕ್ಟರ್. ಹಾ, ಆ ಕನ್ಫರ್ಮ್ ಆಯಿತು ಅಂದ ಕೂಡಲೇ ಫಸ್ಟ್ ಒಂದು ಕನ್ಫರ್ಮ್ ಆಗುತ್ತೆ ಸಾವು. ಯಾಕೆ ಅಂತೀರಾ? ಆ ಹೊಟ್ಟೆಯಲ್ಲಿ, ಗರ್ಭಕೋಶದಲ್ಲಿ ಆ ಹೊಟ್ಟೆಯಲ್ಲಿ ಈ ಸ್ರಾವಗಳು ಬರ್ತಾ ಇದೆ. ಸ್ರಾವ ಅಂದರೆ ಯಾವುದು, ಎಂಜೈಮ್ ಅಂತೀರಾ ಆಂಗ್ಲದಲ್ಲಿ. ಆ ಅದು ಸ್ರವಿಸ್ತಾ ಇರುತ್ತೆ, ಅದು ನ್ಯಾಚುರಲ್ ಫಿನಾಮಿನಲ್. ಅಂತಹ ಕಾಲಕ್ಕೆ ಅದರ ಲಕ್ಷಣ ಏನು ಅಂದರೆ, ಏನಿದ್ದರೂ ಜೀರ್ಣ ಮಾಡುತ್ತದೆ. ಹೊಟ್ಟೆಯಲ್ಲಿ ಏನು ಬಿದ್ದರೂ ಜೀರ್ಣ ಮಾಡುವುದು ಆ ಸ್ರಾವಗಳ ಲಕ್ಷಣ. ಅದಕ್ಕೆ ಈ ಹೊಟ್ಟೆಯಲ್ಲಿ ಅಲ್ಸರ್ ಅಂತ ಆಗಿರುತ್ತೆ ಬಹಳ ಜನಕ್ಕೆ. ಯಾಕೆ? ಹೊಟ್ಟೆಯಲ್ಲಿ ತುಂಬಾ ಕಾಲ ಉಪವಾಸ ಇದ್ದು ಕೂತಾಗ ಅವಾಗೇನಾಗುತ್ತೆ, ಹೊಟ್ಟೆಯಲ್ಲಿ ಏನಿಲ್ಲದಿದ್ದರೆ ಅಟ್ಲೀಸ್ಟ್ ನೀರಾದರೂ ಇರಬೇಕು. ಅದು ಇಲ್ಲದೆ ಇದ್ರೆ ಈ ಸ್ರಾವಗಳೆಲ್ಲ ಏನು ಮಾಡುತ್ತೆ, ಹೊಟ್ಟೆಯಲ್ಲಿ ಮೇಲೆ ಲೇಯರ್ ಏನಿರುತ್ತಲ್ಲ ಒಳಗೆ, ಆ ಲೇಯರ್ ಅನ್ನ ತಿಂದು ಬಿಡುತ್ತೆ. ತಿಂದು ಬಿಟ್ಟಾಗ ಅಲ್ಸರ್ ಫಾರ್ಮೇಷನ್ ಆಗುತ್ತೆ. ಹೇಳ್ತಾರೆ ಒಳಗೆಲ್ಲ ಎಂಜೈಮ್ಸ್ ಇರುತ್ತೆ, ಆದ್ದರಿಂದ ನೀವೆಲ್ಲ ಸುಮ್ಮನೆ ಇದ್ದರೆ ತಿನ್ನಬೇಕು, ಇಲ್ಲದಿದ್ದರೆ ನಿಮ್ಮ ಹೊಟ್ಟೆಯನ್ನು ತಿಂದು ಬಿಡುತ್ತದೆ ಅಂತ. ಅದು ಹೊಟ್ಟೆಯನ್ನು ಮಾತ್ರ ಅಲ್ಲ, ಯಾವುದು ಮಾಂಸದ ಪದಾರ್ಥ ಇರುತ್ತೋ ಅದನ್ನೆಲ್ಲ ಜೀರ್ಣ ಮಾಡಿಬಿಡುತ್ತೆ. ಆ ತಾಯಿಯಂದ್ರು ಮಾಂಸ ತಿನ್ನುವವರು ಇರ್ತಾರಲ್ವಾ ಗರ್ಭಿಣಿ ಸ್ತ್ರೀಯರು, ಮಾಂಸ ತಿನ್ನುವವರು ತಿಂದ ಮಾಂಸ ಜೀರ್ಣ ಆಗುತ್ತೆ, ಅವರ ಗರ್ಭದಲ್ಲಿರುವ ಈ ಮಾಂಸಪಿಂಡ ಜೀರ್ಣ ಆಗಲ್ಲ. ಯಾಕೆ? ಭಗವಂತ ರಕ್ಷಣೆ ಮಾಡುತ್ತಾನೆ, ಅನಿರುದ್ಧ ನಾಮಕನಾಗಿ ಭಗವಂತ. ಯಾರ ಹೊಟ್ಟೆಯಲ್ಲಿ ಭಗವಂತ ಈ ಅನಿರುದ್ಧ ರೂಪವನ್ನು ಪಕ್ಕಕ್ಕೆ ಸರಿಸಿ ಬಿಡುತ್ತಾನೆ, ಅವರಿಗೆ ಪ್ರತಿ ಸಲ ಆಗೋದೇ ಅಬಾರ್ಷನ್. ಅಬಾರ್ಷನ್ ಆಗೋದೇ ಯಾಕೆ? ಈ ರೂಪ ಸರಿದದ್ದಕ್ಕೆ. ರಾಯರ ಹತ್ರ ಬಂದು ಸೇವಾ ಮಾಡ್ತಾರೆ, ಸ್ವಾಮಿ ಹೀಗಾಗ್ತಾ ಇದೆ. ಅವಾಗ ರಾಯರು ಆ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಆ ರೂಪ ನಿಂತರೆ ಮತ್ತು ಗರ್ಭ ನಿಲ್ಲುತ್ತೆ. ಇಷ್ಟು ನಮ್ಮನ್ನು ಗರ್ಭದಲ್ಲಿ ರಕ್ಷಣೆ ಮಾಡಿದವ ದೇವನೇ. ಆದ್ದರಿಂದ ಇವ ಸರಿ ಹೋಯಿತು. ಯಾರು ನಮ್ಮನ್ನ ನಮ್ಮ ತಾಯಿ ಗರ್ಭದಲ್ಲಿ ರಕ್ಷಣೆ ಮಾಡಿದನೋ ಅವನೇ ನಮ್ಮನ್ನು ಹೊರಗೆ ರಕ್ಷಣೆ ಮಾಡುತ್ತಾನೆ. ಆ ಥರ ಕೃಷ್ಣ, ಯಾರು ನಮ್ಮನ್ನ ಒಳಗೆ ರಕ್ಷಣೆ ಮಾಡುತ್ತಾ ಇದ್ದಾರೋ ಅವನೇ ಕೃಷ್ಣ ರೂಪದಿಂದ ಹೊರಗೆ ಬಂದದ್ದು. ನಂತರ ಹೇಳ್ತಾರೆ, ನಂದು ಮಾತ್ರ ಅಲ್ಲ, ನಮ್ಮ ತಾತಂದ್ರು ವಿಶೇಷವಾಗಿ ಪಾಂಡವರು ಅವರೆಲ್ಲ ಇಡೀ ಸಂಸಾರವೆಂಬ ಜಲಧಿಯನ್ನ ಚಿಕ್ಕ ಅಂದರೆ ಆಕಳ ಕರವು ಕೆಸರಲ್ಲಿ ಕಾಲಿಟ್ಟರೆ ಅದು ಎಷ್ಟು ಕುಣಿ ಬೀಳಬೇಕು ತಗ್ಗು, ಅಷ್ಟರಲ್ಲಿ ತುಂಬಿದ ನೀರನ್ನು ದಾಟಲಿಕ್ಕೆ ನಾವು ಎಷ್ಟು ಕಷ್ಟಪಡಬೇಕು, ಏನೂ ಇಲ್ಲ. ಆ ಥರ ದಾಟಿ ಬಿಟ್ರಯ್ಯ ಯಾವುದನ್ನು? ಕೌರವ ಸೈನ್ಯ ಸಾಗರ. ಕೌರವರ ಸೈನ್ಯ ಹೇಗಿತ್ತು ಅಂದರೆ ಸಾಗರದಂತೆ ಇತ್ತು. ಎಲ್ಲವನ್ನ ಸಂಹಾರ ಮಾಡಿದ್ದವರು ಕೃಷ್ಣ ಅನುಗ್ರಹದಿಂದ. ಅದರಿಂದ ಕೃಷ್ಣನ ಕುರಿತು ನಮಗೆ ಹೇಳಿ. ಅಲ್ಲಿ ನಾ ಪ್ರಶ್ನೆ ಬರ್ತಾ ಇದೆ, ಅಯ್ಯ ಚೆನ್ನಾಗಿ ಊಟ ಮಾಡಿ ಭಾಗವತ ಕೇಳೋದು ಅಥವಾ ಒಪ್ಪತ್ತು ಸ್ವಲ್ಪ ಉಪವಾಸ, ರಾತ್ರಿ ಚೆನ್ನಾಗಾಗಿರುತ್ತಲ್ಲ, ಬೆಳಿಗ್ಗೆ ಉಪವಾಸ ಇದ್ದರೆ ಭಾಗವತ ಕೇಳೋದು ಅಲ್ಲ, ವಾರದ ದಿನ ಅನ್ನ ನೀರು ಇಲ್ಲದೆ ಒದ್ದಾಡ್ತಾ ಇದ್ದೀಯ, ನಿನಗೀ ಕಥೆಗಳು ಬೇಕಾ? ಸಾಯುವಂಥವನಿಗೆ ಕಥೆಗಳು ಬೇಕಾ? ಹೇಳ್ತಾ ಇದ್ದಾರೆ, ನೈಷ ಅತಿ ದುಸ್ಸಹ ಕ್ಷುತ ಮಾಂ ತಕ್ತೋದಮಿ ಬಾಧತೆ. ನೀರನ್ನು ಬಿಟ್ಟು ಕೂತಿದ್ದೇನೆ, ನನ್ನನ್ನು ಈ ಹಸಿವೆ ಏನು ಮಾಡತಾ ಇಲ್ಲ. ಯಾಕೆ? ಪಿಬಂತಂ ತನ್ಮುಖಾಂಭೋಜಾತ್ ಶ್ರುತಂ ಹರಿಕಥಾಮೃತಂ. ನಿಮ್ಮ ಬಾಯಿಯಿಂದ ಬರತಕ್ಕಂತಹ ಹರಿಕಥಾಮೃತ ಕೇಳ್ತಾ ಇದ್ದರೆ ಹಸಿವೆಯ ಬಾಧೆ ಇಲ್ಲ, ಹಾಗೆ ಬಾಯಾರಿಕೆಯ ಬಾಧೆ ನನಗೆ ಇಲ್ಲ, ಹೀಗಾಗಿದೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದಾಗ ಅವಾಗ ಶುಕಾಚಾರ್ಯ ಹೇಳ್ತಾರೆ, ಅಯ್ಯ ನೀನು ನಿಜವಾಗಿ ಪಾಂಡವರ ಮೊಮ್ಮಗ, ನಿನಗೆ ಸಹಜವಾಗಿ ಭಗವಂತನಲ್ಲಿ ಭಕ್ತಿ ಬಂದಿದೆ, ಆದ ಕಾರಣದಿಂದ ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ತ್ರೀನ್ ಪುನಾತಿ, ದೇವರ ಕುರುತಾದ ಪ್ರಶ್ನೆ ಮೂವರನ್ನ ವಿಶೇಷವಾಗಿ ಪವಿತ್ರ ಮಾಡುತ್ತಂತೆ. ವಕ್ತಾರಂ ಪೃಚ್ಛಕಂ ಶ್ರೋತೃನ್, ಹೇಳುವಂಥವರನ್ನ ಪವಿತ್ರ ಮಾಡುತ್ತೆ, ಕೇಳುವಂಥವರನ್ನ ಪವಿತ್ರ ಮಾಡುತ್ತೆ, ಪ್ರಶ್ನೆ ಮಾಡಿದವರನ್ನ ಪವಿತ್ರ ಮಾಡುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಶುರು ಮಾಡುತ್ತಾರೆ. ಭೂದೇವಿ ವಿಶೇಷವಾಗಿ ಆಕೆಯ ಮೇಲೆ ನಾನಾ ದೈತ್ಯರು ರಾಜರ ರೂಪದಿಂದ ಬಂದಿದ್ದಾರೆ. ದೇವರ ನಿಂದಾ ಮಾಡುತ್ತಾ ಇದ್ದರೆ ತಡೆಯಲಾರದೆ ತಾನು ದೇವತೆಗಳ ಮೂಲಕ ಬ್ರಹ್ಮದೇವರತ್ರ ಗೋ ರೂಪದಿಂದ ಹೋಗ್ತಾ ಇದ್ದಾಳೆ. ಗೌರ್ಭುತ್ವ ಅಂದರು. ಯಾಕೆ? ದೇವರಿಗೆ ಆಕಳನ್ನು ಕಂಡರೆ ತುಂಬ ಇಷ್ಟ. ಆಕೆ ಯದ್ಯಪಿ ಭೂದೇವಿ ಆದರೂ ಗೋ ರೂಪದಿಂದ ಹೋದಾಗ ದೇವರಿಗೆ ತುಂಬ ಇಷ್ಟ ಆಯಿತಂತೆ. ಅದಕ್ಕೆ ಹೇಳ್ತಾರೆ ನಮ್ಮವರು ಕೂಡ, ಹಾಂ ನಮ್ಮವರೇ ಗೊತ್ತು, ಆದರೆ ಅವರು ವಿಶೇಷವಾದ ಅಲಂಕಾರ ಎಲ್ಲ ಮಾಡಿಕೊಂಡಾಗ ತುಂಬ ಸಂತೋಷ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಚಿಕ್ಕ ಮಕ್ಕಳು ಬಂದಾಗ ನಮ್ಮವರೇ ಮಕ್ಕಳೇ, ಅವರು ಅಲಂಕಾರ ಇಲ್ಲದಿದ್ರು ನಮ್ಗೆ ಪ್ರೀತಿ ಇರುತ್ತೆ, ಆದರೆ ಅಲಂಕಾರ ಮಾಡಿಕೊಂಡಾಗ ಇನ್ನಷ್ಟು ಪ್ರೀತಿ ಆಗುತ್ತಲ್ಲ ಮಕ್ಕಳಲ್ಲಿ. ಅದೇ ಥರ ಆ ಭೂದೇವಿ ಮೇಲೆ ವಿಶೇಷವಾಗಿ ದೇವರಿಗೆ ಕರುಣೆ ಬರಲಿಕ್ಕಾಗಿ ಆಕೆ ದೇವರ ಮನಸ್ಸು ತಿಳ್ಕೊಂಡು ತಾನು ಆಕಳ ರೂಪದಲ್ಲಿ ಬರ್ತಾ ಇದ್ದಾಳೆ. ಬ್ರಹ್ಮದೇವರು ವಿಶೇಷವಾಗಿ ಕ್ಷೀರ ಸಾಗರ ದಡದಲ್ಲಿ ಭಗವಂತನನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಮಾಡುವಾಗ ದೇವರು ದರ್ಶನ ಕೊಡಲಿಲ್ಲ. ಏನು ಮಾಡಿದರು? ವಿಶೇಷವಾಗಿ ಆಕಾಶವಾಣಿ ಆಗ್ತಾ ಇದೆ. ಅದು ಆಕಾಶವಾಣಿ ಎಲ್ಲರಿಗೂ ಕೇಳಿಸ್ತಾ, ಬ್ರಹ್ಮದೇವರಿಗೆ ಮಾತ್ರ ಕೇಳಿಸ್ತಂತೆ. ಅದಕ್ಕೆ ಆ ಆಕಾಶವಾಣಿಯನ್ನು ಕೇಳಿ, ಭಗವಂತ ಹೇಳಿದ್ದನ್ನು ಕೇಳಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ, ನೀವೆಲ್ಲ ವಿಶೇಷವಾಗಿ ಭೂಮಿಯಲ್ಲಿ ಹುಟ್ಟಿ ಬರಬೇಕು, ನಿಮ್ಮ ನಿಮ್ಮ ಅಂಶಗಳಿಂದ ದೇವರು ಬರ್ತಾ ಇದ್ದಾರೆ. ಲಕ್ಷ್ಮೀದೇವಿ ಬರ್ತಾಳೆ ದುರ್ಗಾ ರೂಪದಲ್ಲಿ, ಶೇಷದೇವರು ಮೊದಲು ಬರ್ತಾ ಇದ್ದಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ಟರು. ಇತ್ತ ದೇವಕಿ ವಸುದೇವರ ಮದುವೆ ಮಾಡಿಸಿ ಅದ್ಧೂರಿಯಾಗಿ ಕರಕೊಂಡು ಬರ್ತಾ ಇದ್ದಾನೆ ಕಂಸ. ಯದ್ಯಪಿ ದಶಮಸ್ಕಂದ ತುಂಬ ದೊಡ್ಡದು, ತುಂಬ ಅಧ್ಯಾಯಗಳಿಂದ ಕೂಡಿದ್ದು, ಕಥೆಯೂ ಅಂಥದ್ದೇ, ಮಹಿಮೆಯೂ ಅಂಥದ್ದೇ. ಅಂಥ ದಶಮಸ್ಕಂದಕ್ಕೆ ಪ್ರೋಷ್ಠಪದಿಯಲ್ಲಿ ತುಂಬ ಸಮಯ ಸಿಗುತ್ತೆ. ಎಷ್ಟು? ಒಂದು ತಾಸು. ಪ್ರೋಷ್ಠಪದಿಯಲ್ಲಿ ಒಂದು ತಾಸು ಸಿಕ್ಕರೆ ಎರಡು ತಾಸು, ಎರಡು ತಾಸು ಅಂದರೆ ಎರಡು ದಿನದ್ದು. ನಾವು 2 ಅವರ್ಸ್ ಕೊಡ್ತೀವಾದ್ದರಿಂದ ಎರಡು ದಿನ ಸಿಕ್ಬಿಡುತ್ತೆ ನಮಗೆ. ಅದಕ್ಕೆ ಹೇಳ್ತಾ ಇದ್ದಾರೆ ಎರಡು ದಿನದಲ್ಲಿ ಎಷ್ಟು ಹೇಳಲಿಕ್ಕಾಗುತ್ತೋ ಅಷ್ಟು ನೋಡೋಣ. ನಂತರ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ. ಕರ್ಕೊಂಡು ಬರುವಾಗ ಹೇಗೆ ಬರ್ತಾ ಇದ್ದ ಹೇಳ್ತಾರೆ, ರಥೈಹಿ ರೌಗ್ಮೈಹಿ ಶತೈಹಿ ವೃತ. ನಾವು ಪುರಾಣ ಕೇಳುವಾಗ ಇಲ್ಲಿರಬಾರದು, ಆ ಟ್ರಾನ್ಸಲ್ಲಿ ಹೋಗ್ಬಿಡ್ಬೇಕು. ಕಂಸ ಮಧ್ಯದಲ್ಲಿ ದೊಡ್ಡ ಬಂಗಾರ ರಥ, ಅದರಲ್ಲಿ ದೇವಕಿ ವಸುದೇವರನ್ನ ಕೂಡಿಸಿಕೊಂಡು ಬರ್ತಾ ಇದ್ದಾನೆ. ಸುತ್ತು ಹೇಗೆ ಅಂದರೆ 100 ರಥಗಳು ಸರಿಯಾಗಿ ಅದನ್ನು ಹಿಂಬಾಲಿಸ್ತಾ ಇವೆ. ಕೆಲವು 50 ಮುಂದೆ 50 ಹಿಂದೆ. ಯಾರು ಈ ಕೆಲಸಕ್ಕೆ ಬಾರದೆ MLA MPಗಳು ಹೋದ್ರೇನೆ ಅವ್ರ ಹಿಂದೆ 3 ಕಾರು 4 ಕಾರು ಹಿಂದೆ ಮುಂದೆ ಹೋಗುತ್ತೆ. ಇನ್ನು ಅವನು ರಾಜ ಹೋದರೆ ಹೇಗಿರಬೇಕು? ಎಲ್ಲ 50 ರಥಗಳು ಆಚೆ 50 ರಥಗಳು ಈಚೆ, ಏಕಕಾಲದಲ್ಲಿ ಸರಸರ ಸರಸರ ಹೋಗ್ತಾ ಇದ್ರೆ ಹೇಗಿರಬೇಕು ಆ ಸೀನ್ ಅಂತ ಹೇಳಿದರು. ಅದ್ಭುತವಾಗಿದೆ, ಅವನಿಗೂ ಸಂತೋಷ ಆಗಿದೆ. ದುಷ್ಟರ ಸಂತೋಷ ಎಂಥದ್ದು ಎಂದು ತೋರಿಸಿಕೊಡ್ತಾ ಇದ್ದಾರೆ. ಅವನಿಗೆ ಬಹಳ ಸಂತೋಷ ಆಗಿದೆ. ಯದ್ಯಪಿ ಅವನು ರಥದಲ್ಲಿ ಕೂಡಬೇಕಾದವ, ಡ್ರೈವಿಂಗ್ ಪೋಸ್ಟ್ ಅಲ್ಲ ಒಂದು, ಆದರೆ ತುಂಬಾ ನಮಗೆ ಬೇಕಾದವರಿದ್ದಾಗ ಆ ಡ್ರೈವರ್ನ ಸರಿಸಿ ಇವರೇ ಬಂದು ಕೂಡೋದಿದೆ. ಏ ನಾವು ಮಾಡ್ತೀವಿ ಬಿಡಿ ಅಂದ್ರೆ ಬಹಳ ರೆಸ್ಪೆಕ್ಟ್ ಕೊಟ್ಟಂತೆ ಒಳ ಕೂತವರಿಗೆ. ಆ ಥರ ನಮ್ಮವರು ಅಂತ ತಾನೇ ಸ್ವಯಂ ಚರಣ ಮಾಡ್ತಾ ಇದ್ದಾನಂತೆ. ಮಾಡಿ ಕರ್ಕೊಂಡು ಬರುವಾಗ ಹೇಳ್ತಾರೆ, ಸ್ವಸುಹು ಪ್ರಿಯ ಚಿಕೀರ್ಷಯ, ತನ್ನ ಸೋದರಿ ಅವಳಿಗೆ ಸಂತೋಷ ಕೊಡಬೇಕು ಅಂತ ತಾನೇ ಹಗ್ಗ ಹಿಡಿದಂತೆ. ಹಗ್ಗ ಹಿಡಿದು ಕರ್ಕೊಂಡು ಬರ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ಡ್ರೈವಿಂಗ್ ಸೀಟಲ್ಲಿ ಇದ್ದವರಿಗೆ ಹಿಂದೆ ಇದ್ದವ್ರು ನೋಡ್ಲಿಕ್ಕಾಗಲ್ಲ, ನೋಡಿದ್ರೆ ಮುಂದೆ ಓಡಿಸ್ಲಿಕ್ಕಾಗಲ್ಲ ಅಲ್ಲ. ಹಿಂದೆ ಇದ್ದವ್ರು ನೋಡಿದ್ರೆ ಮುಂದೆ ಮತ್ತೆ ಆಕ್ಸಿಡೆಂಟ್ ಆಗುತ್ತೆ, ಅದಕ್ಕೆ ಅವ್ರು ಮುಂದೆ ನೋಡ್ತಾ ಇರಬೇಕಾಗುತ್ತೆ. ಇವಾಗಾದ್ರೆ ಅಲ್ಲಿ ಯಾವುದು ಕನ್ನಡಿ ಇಟ್ಟಿದ್ದಾರೆ, ಹಿಂದಿನವರು ಕಾಣಿಸ್ತಾರೆ, ಅವಾಗಲ್ಲ. ಅದಕ್ಕೆ ಹಿಂದೆ ಒಂದೊಂದ್ಸಲ ನೋಡ್ತಾರಂತೆ ಕಣ್ಣು ತುಂಬ, ಮತ್ತು ಓಡಿಸ್ತಾ ಇದ್ದಾನೆ. ಅಷ್ಟು ಸಂತೋಷ ಪಡ್ತಾ ಇದ್ದಾನೆ. ಇದ್ದಕ್ಕಿದ್ದಂತೆ ಆಕಾಶವಾಣಿ ಆಗ್ತಾ ಇದೆ, ಹೇ ಕಂಸ, ಹೇ ಅಬುಧ, ದಡ್ಡ, ಯಾರನ್ನ ಕರ್ಕೊಂಡು ಹೋಗ್ತಾ ಇದೆಯೋ ಅವಳ ಎಂಟನೇ ಗರ್ಭ ನಿನಗೆ ಮಾರಕ. ಕೂಡಲೇ ಕೊಲ್ಲಲಿಕ್ಕೆ ಶುರು ಮಾಡ್ತಾ, ಕೊಲ್ಲಲಿಕ್ಕೆ ಹೋಗ್ತಾ ಇದ್ದಾನೆ. ಅವಾಗ ವಸುದೇವ ಹೇಳ್ತಾ ಇದ್ದಾನೆ, ಹೇ ಕಂಸ, ನೀನು ಅವಳನ್ನು ಕೊಲ್ಲಬೇಡ, ನಾನು ಅವಳ ಮಕ್ಕಳನ್ನೆಲ್ಲ ನಿನಗೆ ಕೊಟ್ಟು ಬಿಡ್ತೇನೆ, ಮಕ್ಕಳನ್ನೆಲ್ಲ ಕೊಟ್ಟು ಬಿಡ್ತೇನೆ, ಅವಳನ್ನು ಬಿಟ್ಟು ಬಿಡು. ಕಂಸ ನೋಡಿದ, ನೋಡಿ ಇಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳು ಬರ್ತಾ ಇವೆ. ಏನದು ಅಂದರೆ, ವಸುದೇವ ಆತನ ಆಲೋಚನಾ ರೀತಿ ಹೇಗಿದೆ ಹೇಳ್ತಾನೆ. ನಾನು ನಿಮ್ಮ ವಂಶಕ್ಕೆ ಸಂಬಂಧಪಟ್ಟವನಾಗಿದ್ದೇನೆ, ಅಳಿಯ ಆಗಿ ನಾನು ನಿಮ್ಮ ವಂಶದ ಆಲೋಚನೆ ಮಾಡಬೇಕು. ನೀನು ಅಂಥ ಕೀರ್ತಿವಂತನಾದ ತಂದೆಯ ಮಗನಾಗಿದ್ದೀಯ, ನಿನಗೂ ಕೀರ್ತಿ ಇದೆ. ನಿನ್ನ ತಂಗಿಯನ್ನು ಕೊಂದರೆ ನಿಮ್ಮ ವಂಶಕ್ಕೆ ಅಪಕೀರ್ತಿ ಅಯ್ಯ, ಆದ್ದರಿಂದ ಕೊಲ್ಲಬೇಡ ಅಂತ ಹಿತವಚನ ಹೇಳ್ತಾ ಇದ್ದಾನೆ. ಸರಿ, ಒಪ್ಪಿದ, ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ, ಕಟ್ಟಿ ಹಾಕಿದ, ಅಂದರೆ ಗೃಹ ಬಂಧನದಲ್ಲಿಟ್ಟ. ಮೊದಲನೆಯ ಮಗ ಬಂದ ಕೀರ್ತಿಮಂತ, ಆ ಕೀರ್ತಿಮಂತನನ್ನು ಕರ್ಕೊಂಡು ಕೊಟ್ಟಾಗ ಹೇಳ್ತಾ ಇದ್ದಾನೆ, ಕಂಸ ಸಂತೋಷ ಆಯಿತು, ನಿನ್ನ ಮಾತಿನ ಮೇಲೆ ನಿಂತಿದ್ದೀಯ ಆದ್ದರಿಂದ ಸಂತೋಷ ಆಯಿತು, ಕರ್ಕೊಂಡು ಹೋಗಯ್ಯ, ನನಗೆ ಎಂಟನೇ ಮಗ ಕೊಲ್ಲೋದು, ಮೊದಲನೇವನಲ್ಲ, ಕರ್ಕೊಂಡು ಹೋಗು ಅಂದ. ನಾರದರು ಬಂದರು, ಅಯ್ಯ ಇವರೆಲ್ಲ ದೇವತೆಗಳು, ನೀನು ದೈತ್ಯ, ಮಿಕ್ಕವರೆಲ್ಲ ನಿನ್ನ ಸಹಾಯಕರು ದೈತ್ಯರು, ನಿಮ್ಮನ್ನು ಕೊಲ್ಲಿಕ್ಕೆ ಬಂದದ್ದು ಅಂತ ಹೇಳಿದಾಗ ಆರು ಜನ ಮಕ್ಕಳನ್ನು ನಿಷ್ಕರುಣೆಯಿಂದ ಕೊಂದ. ಕೊಲ್ಲುವ ರೀತಿಗಳು ಬೇರೆ ಬೇರೆ ಇರುತ್ತೆ, ಕೊಲ್ಲೋದರಲ್ಲಿ ರೀತಿಗಳು ಬೇರೆ ಬೇರೆ ಇರುತ್ತೆ. ಅದರಲ್ಲಿ ವಿತ್ ಮೆರೆಸಿ ಕೊಲ್ಲೋದಿದೆ, ವಿತೌಟ್ ಮೆರೆಸಿ ಕೊಲ್ಲೋದು ಅಂತ ಈ ಶಿಕ್ಷಾ ಕೊಡುವ ಈ ನ್ಯಾಯಶಾಸ್ತ್ರ ಇರುತ್ತಲ್ಲ ಅದರಲ್ಲೆಲ್ಲ ಹೇಳಿರ್ತಾರೆ. ವಿತೌಟ್ ಮೆರೆಸಿ ಕೊಲ್ಲಬೇಡಿ ಅಂತ ಹೇಳೋದಿರುತ್ತೆ. ಇವ ಆ ಹುಟ್ಟಿದ ಕೂಸನ್ನು ಎರಡು ಕಾಲು ಹಿಡಿದುಕೊಂಡು ಅವರ ಎದುರಿಗೇನೆ ತೆಂಗಿನಕಾಯಿ ಹೊಡೆದಂತೆ ಅದನ್ನು ನೆಲಕ್ಕೆ ಚಚ್ಚಿ ಕೊಲ್ತಾ ಇದ್ದಾನೆ. ತನ್ನ ಸಿಟ್ಟೆಲ್ಲ ಅಲ್ಲಿ ತೋರ್ತಾ ಇದ್ದಾನೆ. ಆರು ಜನ ಮಕ್ಕಳನ್ನು ಕೊಂದ. ನೋಡಬೇಕಾಗಿದ್ದಿಲ್ಲಿ ಪ್ರಾರಬ್ಧ ಕರ್ಮ ಯಾರಿಗೂ ಬಿಡಲ್ಲ. ಯಾರಿಗೆ ಈ ಕಂಸ ಕಾಲನೇಮಿ, ಆದರೆ ಒಳಗೆ ಭೃಗು ಮಹರ್ಷಿಗಳಿದ್ದಾರೆ, ಅವರಿಗೆ ಅದನ್ನು ನೋಡಬೇಕಾದ ಸ್ಥಿತಿ. ಅವರ ಕೈಯಲ್ಲೇ ಅಂದರೆ ಅಲ್ಲಿ ವಿಶೇಷವಾಗಿ ದೈತ್ಯಾವೇಶ ಇದೆ, ಅಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ. ಒಳಗೆ ಎಷ್ಟು ದುಃಖ ಆಗಿರಬೇಕು ಅವರಿಗೆ, ಎಷ್ಟು ಆ ಪಾಪಿ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಪಾಪಿ ಕಂಸನ ಭಯ ತೋರಿದ ಬಾಲಲೀಲೆ, ಪಾಪಿ ಕಂಸಗೆ ಅಂತ ಅವನನ್ನು ಎಷ್ಟು ಪಾಪಿ ಅಂತ ಬೈತಾರೆ ಅಂದರೆ ಪಕ್ಕದಲ್ಲೇ ಇದ್ದಾರೆ, ಶರೀರದಲ್ಲಿ ಕೂತಿದ್ದಾರೆ, ಅವನು ಕೊಲ್ಲೋದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ. ಏನು ಮೈ ಮನಸ್ಸೆಲ್ಲ ರಣ ಆಗಿದೆ ಅವರಿಗೆ. ಅವರಿಗೆ ತಪ್ಪಿದ್ದಲ್ಲ, ನಮಗೆ ಪ್ರಾರಬ್ಧ ಕರ್ಮ ತಪ್ಪುತ್ತಾ. ನಂತರ ಯಾಕೀಗಾಯಿತು, ನಾರದರಾದರೂ ಆರು ಜನ ಮಕ್ಕಳನ್ನು ಕೊಲ್ಲುವಂತೆ ಯಾಕೆ ಮಾಡಿದರು ಅಂದರೆ, ಆ ಕೊಲ್ಲಲಿಕ್ಕೆ ಬೇಕಾದ ಕಾರಣ ಇತ್ತು. ಆರು ಜನ ಹಿಂದೆ ಜ್ಞಾನಿಗಳಾದ ದೊಡ್ಡವರನ್ನು ಹೇಳನ ಮಾಡಿದ್ರು. ಈ ಒಂದು ಕಾರಣ ನೋಡಿ, ದೊಡ್ಡವರಿಗೆ ಹೇಳನ ಮಾಡಿದರೆ ಅವರು ಶಾಪ ಕೊಟ್ರು, ನೀವು ದೈತ್ಯರಾಗಿ ಹುಟ್ಟಿ ಅಂತ. ಅಲ್ಲಿಗೆ ಮುಗಿಯಿತು. ಆದರೆ ದೇವ ಬೀಳಲಿಲ್ಲ. ಆ ದೈತ್ಯರಾಗಿ ಹುಟ್ಟಿದ ಮೇಲೆ ಅವರು ತಪಸ್ಸನ್ನ ಮಾಡಿ ಸಾವಿಲ್ಲದ ವರ ಪಡ್ಕೊಂಡು ಬರ್ತಾ ಇರುವಾಗ ಹಿರಣ್ಯಕಶಿಪು ಶಾಪ ಕೊಟ್ಟ, ನನ್ನ ಕಾಲ, ನನ್ನ ಕೇಳದೆ ತಪಸ್ಸು ಮಾಡಿ ಬರ್ತಾ ಇದ್ದೀರಾ, ಅದಕ್ಕೆ ನಿಮ್ಮಪ್ಪನೇ ನಿಮ್ಮನ್ನ ಕೊಲ್ಲಲಿ ಅಂತ ಶಾಪ ಕೊಟ್ಟರೆ ಆ ಶಾಪ ಯಾಕೆ ಬಂತವರಿಗೆ? ಅದ್ಯಾವ ಕರ್ಮ? ದೈತ್ಯರಾಗಿ ಹುಟ್ಟಬೇಕಾಗಿದ್ದೊಂದಾದರೆ ಈ ಶಾಪ ಬಂದದ್ದು ಯಾವ ಕರ್ಮ ಅಂದರೆ ಗುರುಗಳನ್ನು ಹೇಳದ ಮಾಡಿದ ಕರ್ಮದ ಇನ್ನೊಂದು ಪ್ರಭಾವ, ದೊಡ್ಡವರನ್ನು ಹೇಳನ ಮಾಡಿದ ಪ್ರಭಾವ. ಅದಕ್ಕೇನಾಯಿತು, ತಿರಗಾ ಅವರು ಕಂಸನಿಂದ ಸಾಯಬೇಕಾಗಿ ಬಂತು. ಭೀಕರವಾದ ರೀತಿಯಲ್ಲಿ ಆರು ಜನ ಆ ಸತ್ತ ರೀತಿ ಹೇಗೆ ಅಂದರೆ ತಲೆ ಹಾಕಿ ನೋಡಿ, ಮಿಕ್ಕ ಭಾಗಗಳನ್ನು ಕತ್ತರಿಸಿಲ್ಲ, ಅಲ್ಲಿ ಮಿಕ್ಕ ಭಾಗಗಳನ್ನು ಕತ್ತರಿಸಿಲ್ಲ. ತಲೆ, ಈ ಪ್ರಧಾನ ಉತ್ತಮಾಂಗ ಏನಿದೆ ಅದು ನೆಲಕ್ಕೆ ಬಡದು ಸಾಯುವಂತೆ ಅವನು ಕೊಂದದ್ದು ಯಾಕೆ ಅಂತ ಇಷ್ಟೆಲ್ಲ ಪ್ರಶ್ನೆಗಳು ಬರುತ್ತೆ, ಚರ್ಚೆ ಬರುತ್ತೆ ಅಲ್ಲಿ. ಅಂಥ ಯಾರು ಸಾಮಾನ್ಯರಲ್ಲ, ಆರು ಜನ ಒಳ್ಳೆ ಜ್ಞಾನಿಗಳಾದ ಬ್ರಾಹ್ಮಣರು. ಅವರು ದೊಡ್ಡವರ ಹೇಳನ ಮಾಡಿದ್ದಕ್ಕೆ, ಹೇಳನ ಆಗಬೇಕಾದ್ರೆ ಬುದ್ಧಿಯಿಂದ ತಾನೆ, ಬಾಯಿಯಿಂದ ತಾನೆ, ಈ ಎರಡು ಇರೋದು ತಲೆ ತಾನೆ, ಅದನ್ನ ಚಚ್ಚುವಂತೆ ಮಾಡಿದ ಭಗವಂತ. ಭೀಕರ ಕಷ್ಟ ಅವರಿಗೆ ಕೊಟ್ಟ ದೊಡ್ಡವರ ಹೇಳನೆಯಿಂದ. ಭಾಗವತ ಇದನ್ನ ಚೆನ್ನಾಗಿ ತೋರಿದರೆ ಸಾರೋದ್ಧಾರಕಾರರು ಹೇ ಚೆನ್ನಾಗಿ ಹೇಳ್ತಾರೆ ದೊಡ್ಡವರ ಮಹನ್ನಿಂದ ವರ್ಜನ ಪ್ರಕರಣ ಅಂತ. ದೊಡ್ಡವರ ನಿಂದ ಮಾಡಲೇಬಾರದು. ಎಂಥ ರೀತಿಯಲ್ಲಿ ನಾವು ಇನ್ನೇನು ಸಾಧನೆ ಮಾಡಿದ್ರು ಮಾಡದಿದ್ರು ಸಾಯೋದರೊಳಗೆ ಯಾವ ದೊಡ್ಡವರ ನಿಂದ ಮಾಡದೆ ಸತ್ತರೆ ದೊಡ್ಡ ಸಾಧನೆ ಅದು ಅಂತಾರೆ. ಆ ರೀತಿಯಲ್ಲಿ ಆರು ಜನ ಸತ್ತ ಮೇಲೆ ಏಳನೆಯವ ಬಲರಾಮ ಬರ್ತಾ ಇದ್ದಾನೆ. ಅದು ನೋಡಿ ವಿಚಿತ್ರ, ಇಬ್ಬರು ತಾಯಿಯಂದ್ರು ತಪಸ್ಸು ಮಾಡಿದ್ರು, ಇಬ್ಬರಿಗೂ ಒಂದೇ ಜನ್ಮದಲ್ಲಿ ಒಬ್ಬನೇ ಮಗನಾಗಿ ಬರಬೇಕು. ಒಬ್ಬರು ಹಡಿಯೋದು, ಒಬ್ಬರು ಬೆಳೆಸೋದಲ್ಲ, ಇಬ್ಬರಿಗೂ ಹೊಟ್ಟೆಯಲ್ಲಿ ಒಬ್ಬನೇ ಬರಬೇಕು. ಅಂದರೆ ಒಬ್ಬ ತಾಯಿಯ ಹೊಟ್ಟೆಯಲ್ಲಿ ಸ್ವಲ್ಪ ಕಾಲ, ನಂತರ ಇನ್ನೊಬ್ಬ ತಾಯಿಯ ಹೊಟ್ಟೆಯಲ್ಲಿ ಸ್ವಲ್ಪ ಕಾಲ ಇದ್ದು ಹೊರಗೆ ಬಂದವ ಬಲರಾಮ. ದೇವಕಿ ಹೊಟ್ಟೆಯಲ್ಲಿ ಸ್ವಲ್ಪ ಕಾಲ, ನಂತರ ಗರ್ಭಸ್ರಾವ ಆಯಿತು ಅಂತ ಎಲ್ಲರಿಗೂ ವಾರ್ತೆ ಬಂತು. ಕೂಸು ಹೋದದ್ದಲ್ಲಿಗೆ ಈ ಕಾರ್ಯ ಮಾಡಿದ್ದು ದುರ್ಗಾದೇವಿ. ವಿಶೇಷವಾಗಿ ಬಲರಾಮನಾಗಿ ರೋಹಿಣಿ ದೇವಿಯ ಮಗನಾಗಿ ಬರ್ತಾ ಇದ್ದಾನೆ. ನಂತರ ಎಂಟನೆಯವನಾಗಿ ಸ್ವಾಮಿ ಬಂದ. ಹೇಗ್ ಬಂದ? ಕೃಷ್ಣ ಅಂದರೆ ನಮ್ಮಂತೆ ಹುಟ್ಟಿದವ, ಕೃಷ್ಣನು ಮನುಷ್ಯನೇ, ಚೂರು ತಪಸ್ಸು ಅದು ಇದು ಮಾಡಿದ್ದಕ್ಕೆ ದೊಡ್ಡವನಾದ ಅಂತ ಕೆಲವರ ವ್ಯಾಖ್ಯಾನ. ಅದಕ್ಕೆ ಹೇಳ್ತಾರೆ, ಸಾಮಾನ್ಯವಾಗಿ ಜೀವಿ ತಂದೆಯ ಹೊಟ್ಟೆಗೆ ಪ್ರವೇಶ ಮಾಡಿ ನಂತರ ತಾಯಿಯ ಹೊಟ್ಟೆಗೆ ಬರಬೇಕು ಅವತ್ತಾನೆ. ಹೇಗೆ? ಅನ್ನದ ಮೂಲಕ ತಂದೆ ಹೊಟ್ಟೆಯನ್ನು ಪ್ರವೇಶ ಮಾಡಿ ಅಲ್ಲಿ ಹುಂಡ ಅನ್ನ ರೇತಸ್ಸಾದಾಗ ಅದರೊಳಗೆ ಜೀವ ಪ್ರವೇಶ ಮಾಡಿದ್ದು ಅದರ ಮೂಲಕ ತಾಯಿ ಹೊಟ್ಟೆಯನ್ನು ಯೋನಿ ಮಾರ್ಗದ ಮೂಲಕ ಬರಬೇಕವ. ಈ ಥರ ಕೃಷ್ಣ ಬರಲಿಲ್ಲ. ಹೇಗೆ ಬಂದ? ಮನ ಆನಕದೊಂದು ಭೇಹೆ, ಮನಸ್ಸನ್ನು ಸೇರತಾ ಇದ್ದಾನೆ. ಅಂದರೆ ವಿಶೇಷವಾದ ವಸುದೇವನ ಮನಸ್ಸಿನಲ್ಲಿ ಸೇರಿದ, ಆ ಮನಸ್ಸಿನಿಂದಲೇನೆ ದೇವಕಿ ದೇವಿಯ ಗರ್ಭಕ್ಕೆ ಪ್ರವೇಶ ಮಾಡಿದ. ನಾವು ಹೇಗೆ ಈ ಹಾಲಲ್ಲಿ ಪ್ರವೇಶ ಮಾಡಬೇಕು ಹೇಗೋ ಹಾಗೆ ತಟ್ಟನೆ ಒಳಗೆ ಹೋಗಿ ನಿಂತ, ಅಷ್ಟೇ ಗರ್ಭ ಕಾಣಿಸ್ತಾ ಇದೆ. ಎಲ್ಲರಿಗೂ ಆಶ್ಚರ್ಯ, ಆನಂದ. ಆಕೆ ಮುಖ ನೋಡಿದರೆ, ಕಂಸ ನೋಡ್ತಾ ಇದ್ದಾನೆ, ಪ್ರಾಯಶಃ ಈ ತೇಜಸ್ಸು ನೋಡಿದರೆ ಈಕೆ ಮುಖದಲ್ಲಿ ಹುಟ್ಟಿದ ಮಗು ನನ್ನನ್ನು ಕೊಂದು ಬಿಡುತ್ತೆ ಅಂತ ಕಾಣುತ್ತೆ ಅಂತ ಅಂದುಕೊಂಡ. ಸರಿ, ಸರಿಯಾದ ಹೊತ್ತಿಗೆ ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಬರ್ತಾ ಇದ್ದಾರೆ, ಸ್ತೋತ್ರ ಮಾಡುತ್ತಾ ಇದ್ದಾರೆ ಗರ್ಭದಲ್ಲಿರುವ ಶಿಶುವನ್ನ. ಗರ್ಭ ಸ್ತುತಿ, ಸತ್ಯವ್ರತಂ, ಸತ್ಯನೇತ್ರಂ, ತ್ರಿಸತ್ಯಂ, ತುಂಬ ದೊಡ್ಡದು. ಏನದು ಒಟ್ಟಾರೆ ಜಗತ್ತು? ಸತ್ಯ, ಸತ್ಯವಾದ ಜಗತ್ತಿಗೆ ಅನುಗ್ರಹ ಮಾಡುವವ ಸ್ವಾಮಿ. ನಿನ್ನನ್ನು ನಾವು ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ, ನಿನ್ನನ್ನು ಶರಣಾಗತರಾಗಿದ್ದೇವಯ್ಯ. ಒಳ್ಳೆ ಮಾತು ಹೇಳ್ತಾರೆ. ಕ್ರಿಯಾಸು ಯಸ್ವ ಚರಣಾರವಿಂದ ಯೋಹೋ ಆವಿಷ್ಟ ಚಿತ್ತ ನಭವಾಯ ಕಲ್ಪತೆ. ಯಾರು ತನ್ನ ಕ್ರಿಯೆಗಳನ್ನ ಸೋಚಿತ ಕರ್ಮಗಳಾಚರಿಸುತ್ತ ತಮ್ಮ ತಮ್ಮ ಕರ್ಮಗಳ ಆಚರಣೆ ಮಾಡುವಾಗ ದೇವರ ಪಾದದಲ್ಲಿ ಮನಸ್ಸಿಟ್ಟು ಮಾಡುತ್ತಾನೋ ಅವನು ಸಂಸಾರಕ್ಕೆ ಸಿಗಲ್ಲ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡಿ ಹೊರಟಾಗ ಕೃಷ್ಣ ತಾನು ಪ್ರಾದುರ್ಭೂತನಾಗ್ತಾ ಇದ್ದಾನೆ. ಹೇಗೆ ತಮ್ಮ ಅದ್ಭುತಂ ಬಾಲಕಂ ಅಂಬುಜ ಕ್ಷಣಂ, ದೊಡ್ಡ ದೊಡ್ಡ ಕಣ್ಣಿರತಕ್ಕಂಥ ಚತುರ್ಭುಜನಾದ ಎಲ್ಲ ಆಭರಣಗಳು ಧಾರಣೆ ಮಾಡಿದ ಹೇಳ್ತಾರೆ ಸೂತಿಕ ಗೃಹಂ ವಿರೋಚಯಂತಂ, ಆ ಹೆರಿಗೆ ಕೋಣೆ ಅದ್ಭುತವಾಗಿ ಬೆಳಗ್ತಾ ಇದೆ ಅಂಥ ಕಾಂತಿಯಿಂದ ದೇವ ಬೆಳಗ್ತಾ ಇದ್ದಾನೆ. ಆ ದೇವರನ್ನು ನೋಡ್ತಾ ಇದ್ದಾರೆ ವಸುದೇವ, ಸ್ನಾನ ಮಾಡಿದನಂತೆ ಆಶ್ಚರ್ಯ ಪಡ್ತಾ ಇದ್ದಾನೆ ಆ ಮಗುವನ್ನು ನೋಡಿ. ಸ್ನಾನ ಮಾಡಿ 10,000 ಆಕಳ ದಾನ ಮಾಡಿದ್ದಂತೆ ಹೇಳ್ತಾ ಇದ್ದಾರೆ. ಅಲ್ರಿ 10,000 ಆಕಳು ಬರಬೇಕಾದ್ರೆ ಯಾರು ತಂದು ಕೊಟ್ರು, ಬ್ರಾಹ್ಮಣರು ಯಾರು ಬಂದರು ಆ ರಾತ್ರಿಯಲ್ಲಿ? ಈತ ಏನು ಮಧ್ಯಾಹ್ನ ಹುಟ್ಟಿಲ್ಲ, ರಾತ್ರಿ ಹುಟ್ಟಿದ್ದಾನೆ. ಅದು ಶಬ್ದ ಕೇಳಿಸಿದ್ರೆ ಸಾಕು ನಂಗೆ ಇನ್ಫಾರ್ಮೇಶನ್ ಕೊಡ್ರಪ್ಪ ಅಂತ ದೈತ್ಯರ ಸುತ್ತು ಇಟ್ಟಿದ್ದಾನೆ, ಅವ್ರಿಗೆ ಗೊತ್ತಾಗಬಾರದು. ಮತ್ತೆ ಆಕಳು ಬ್ರಾಹ್ಮಣ ಆಕಳು ಬಂದು ಸುಮ್ಮನೆ ಬರುತ್ತಾ, ಶಬ್ದ ಮಾಡ್ತಾನೆ ಬರುತ್ತದು. ಅದಕ್ಕೆ ಹೇಳಿದರು ಮಾನಸಿಕವಾಗಿ ಎಲ್ಲ ದಾನಗಳನ್ನು ಮಾಡಿದ್ದು, ಗೋದಾನಗಳನ್ನೆಲ್ಲವನ್ನ ಮಾಡಿದ. ಬ್ರಾಹ್ಮಣರು ನಮ್ಮೊಳಗೆ ಇದ್ದಾರೆ, ಆಕಳು ನಮ್ಮೊಳಗೆ ಇದೆ, ಕೊಡೋದೊಂದು ಗೊತ್ತಿರಬೇಕಷ್ಟೆ, ಅದನ್ನು ಅನುಸಂಧಾನ ಅಂತ ಕರೀತಾರೆ. ಅದಕ್ಕೆ ದಾಸರಾಯರು ಚೆನ್ನಾಗಿ ಹೇಳಿಕೊಡ್ತಾರೆ, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಕೊಂಡು. ಪದಾರ್ಥ ಅಂದರೆ ಆಕಳು ಹೌದು, ಮನಸ್ಸಿನಲ್ಲಿ ಸುಂದರವಾದ ಆಕಳ ಕಲ್ಪನೆ ಮಾಡಿ ನಮ್ಮೊಳಗೆ ದೇವತೆಗಳಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಎಲ್ಲರಿಗೂ ದಾನ ಕೊಡಬಹುದು. ಕೊಡೋ ಬುದ್ಧಿ ಪುರುಸೊತ್ತು ಇರಬೇಕಷ್ಟೆ. ನಾವು ಹೊರಗಿನ ಈ ಗಾಂಧಿ ಬಜಾರ್ ಮೆಟೀರಿಯಲ್ಲ ತಂದೆಲ್ಲ ಅದನ್ನು ದಾನ ಕೊಡೋದರಲ್ಲಿ ನಮಗೆ ಟೈಮ್ ಇರುತ್ತೆ, ಮನಸ್ಸಲ್ಲಿ ಕಲ್ಪನೆ ಮಾಡಿ ಕೊಡಬೇಕೆಂಬ ಸಬ್ಜೆಕ್ಟೇ ಗೊತ್ತಿಲ್ಲ, ಅದರ ಟಚ್ಚು ನಮಗಿಲ್ಲ, ಆದ್ದರಿಂದ ಅದರ ತಂಟೆಗೂ ನಾವು ಹೋಗ್ತಾ ಇಲ್ಲ. ಆ ರೀತಿಯಲ್ಲಿ ಕೊಟ್ಟ. ಇಬ್ಬರು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಬ್ಬರು ಸ್ತೋತ್ರ ಮಾಡುವಾಗ ನೋಡಿ, ಒಬ್ಬರು ಕಂಸನಿಗೆ ಹೆದರಿಕೊಂಡು ಸ್ತೋತ್ರ ಮಾಡಿದರು, ಒಬ್ಬರು ಕಂಸನಿಗೆ ಹೆದರದೆ ಸ್ತೋತ್ರ ಮಾಡಿದರು, ಎದುರಿಗೆ ದೇವರಿದ್ದಾರೆ ಅಂತ ತಿಳಿದು. ನಂತರ ಸ್ವಾಮಿ ಹೇಳಿದಂತೆ ತಲೆಯ ಮೇಲೆ ಹೊತ್ತುಕೊಂಡ ದೇವರನ್ನ ಹೊರಡತಾ ಇದ್ದಾನೆ ವಸುದೇವ. ಹೇಳ್ತಾರೆ ನಾವಾದರೆ ಹೇಗೆ ಸ್ವಾಮಿ ಹೋಗಬೇಕು, ನೀನೇನು ಹೇಳ್ತಾ ಇದೆಯಾ, ಕೈ ಸಂಕೋಲೆ ಇದೆ, ಬೀಗಗಳು ಹಾಕಿದ್ದಾರೆ, ಎಲ್ಲ ಕ್ವಶನ್ಸು ಆನ್ಸರ್ಸ್ ಬರುತ್ತೆ. ಆತ ಒಂದೇ ಎದ್ದ, ಸ್ವಾಮಿ ಹೇಳಿದ್ದಾನೆ ನೋಡಿಕೊಳ್ಳುತ್ತಾನೆ, ಎದ್ದ, ಎಲ್ಲ ಸಂಕೋಲೆ ಬಿತ್ತು, ಬೀಗಗಳು ಬಿದ್ದುವು, ಬಾಗಲು ತೆಗೆಯಿತು, ಶೇಷದೇವರು ಪಣ ಹಿಡಿದರು ತಕ್ಷಣವಾಗಿ. ಅಲ್ಲ, ಕತ್ತಲಲ್ಲಿ ಹೊರಗೆ ಹೇಗೆ ಹೋಗಿದ್ದು ಅಂದರೆ ಶೇಷದೇವರ ಹೆಡೆಯ ಮೇಲೆ ಮಣಿಗಳ ಕಾಂತಿಯಲ್ಲಿ ಚೆನ್ನಾಗಿ ಫ್ಲಡ್ ಲೈಟ್ ಹಾಕಿದಂತೆ ಇದ್ರೆ ಅದ್ರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನದಿ ನೋಡ್ತಾರೆ, ಆ ಮಥುರಾ ಪಟ್ಟಣದ ಹತ್ರ ನದಿ ಭೀಕರವಾದ ಆಳ ಇದೆ ಅಂತಹದ್ದು. ಮಾರ್ಗಂಧದವು ಮಾರ್ಗ ಚೆನ್ನಾಗಿ ಕೊಡ್ತಾ ಇದೆ, ನದಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಿ ಆಚೆ ಮಗುವನ್ನ ಮಲಗಿಸಿ ಈ ಮಗುವನ್ನ ಕರಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ನಾವು ಹೋದರೆ ಗೊತ್ತಾಗುತ್ತೆ, ಮಥುರಾ ಪಟ್ಟಣಕ್ಕೆ ಪಕ್ಕದಲ್ಲೇ ಗೋಕುಲ ಇಲ್ಲ, ದೂರದಲ್ಲಿದೆ. ರಾತ್ರೋರಾತ್ರಿ ದಾಟಿ ಕೂಸನ್ನಿಟ್ಟು ಬರುವಷ್ಟು ಹತ್ತಿರ ಇಲ್ಲ, ದೂರ ಹೋಗಬೇಕು, ಬಸ್ಸಲ್ಲಿ ಹೋಗಬೇಕು. ನಾವೆಲ್ಲ ಹೋಗಿದ್ವಿ, ಅದರಿಂದ ಗೊತ್ತಾಯಿತು. ಮತ್ತೆ ಹೇಗಿಟ್ಟ ಅದು ನೋಡಿ ಆಶ್ಚರ್ಯ. ಆ ಆಚಾರ್ಯ ಶನ ಕೊಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ನಂದಗೋಪ ಕಪ್ಪ ಕಟ್ಟಲಿಕ್ಕೆ ಬಂದಿದ್ದ. ಬಂದವನು ನದಿ ತೀರದಲ್ಲಿ ಡೇರೆ ಹಾಕಿ ಅಂದರೆ ಈ ಬಟ್ಟೆಯ ಮನೆ, ಅದನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡಿ ಬಂದು ಹೋಗಬೇಕವ. ಆದರೆ ಹೆಂಡತಿ ಕೇಳಿದ್ಲು, ಹಡಿಯುವ ಸಂದರ್ಭ ನಿಮ್ಮನ್ನು ಬಿಟ್ಟಿರಲ್ಲ ಅಂದಾಗ, ಆ ಸಂದರ್ಭದಲ್ಲಿ ಹೆಂಡತಿಯ ಮಾತನ್ನು ತಿರಸ್ಕಾರ ಮಾಡಲಾರದೆ ಹೆಂಡತಿಯನ್ನೂ ಕರಕೊಂಡು ಬಂದ ಅಲ್ಲಿಗೆ. ಬಂದಾಗ ಅಲ್ಲೇ ಹಡೆದದ್ದು, ಅಲ್ಲೇ ಹಡೆದಾಗ ವಿಶೇಷವಾಗಿ ತಾನು ವಸುದೇವ ದಾಟಿ ಬಂದು ಇಟ್ಟು ಕೂಡಲೇ ಹೊರಟದ್ದು ಹೀಗಾಯಿತು ಅಂತ ಆಚಾರ್ಯರು ನಿರ್ಣಯದಲ್ಲಿ ಕೊಡ್ತಾರೆ. ಸರಿ, ನಂತರ ವಿಶೇಷವಾಗಿರತಕ್ಕಂಥ ಹೇಳ್ತಾರೆ ರಾಜರು, ತುಂಬಾ ಹೇಳ್ತಾರೆ ವಾಜರಾಜರು, ದೇವರನ್ನ ಬಿಟ್ಟು ಲಕ್ಷ್ಮಿಯನ್ನ ಮಾತ್ರ ಕರ್ಕೊಂಡು ಬಂದ್ರೆ, ದುಡ್ಡು ಹಿಡ್ಕೊಂಡ್ರೆ ಸಂಕೋಲೆ ಖಚಿತ. ಮತ್ತು ಸಂಕೋಲೆ ಬಂತು, ಎಲ್ಲಾ ಸರಿಯಾಗಿ ಬಾಗಿಲು ಮುಚ್ಚಿದವು, ಕೂಸು ಸುಮ್ಮನೆ ಇದ್ದದ್ದು ಚೀರ್ಲಿಕ್ಕೆ ಶುರು ಮಾಡಿತು. ಯಾಕೆ, ನಾ ಬಂದೇನೆ ಅಂತ ತಿಳಿಸ್ತಾ ಇದ್ದಾಳೆ. ಭಟರು ಹೋಗಿ ಹೇಳಿದರು, ಕಂಸ ಬಂದ, ತಂಗಿಯನ್ನ ಜಬರಿಸಿದ. ಕೇಳುತ್ತಾಳೆ, ಅಯ್ಯೋ ಹೆಣ್ಣು ಕೂಸು, ಇದೇನು ಕೊಲ್ಲುತ್ತೋ ನಿನ್ನ ಅಂತ ಹೇಳಿದಾಗ, ಜಬರಿಸಿ ಕೊಲ್ಲಲಿಕ್ಕೆ ಆಕಾಶದಿಂದ ಎತ್ತಿ ಹೊಡಿಲಿಕ್ಕೆ ನೋಡಿದರೆ ಹಾರಿ ಹೋಗ್ತಾ ಇದ್ದಾಳೆ ಆಕಾಶಕ್ಕೆ. ಅದಕ್ಕೆ ಹೇಳ್ತಾರೆ, ಕೈಯಿಂದ ಜಾರಿ ಆಕಾಶಕ್ಕೆ ಹಾರಿ ಹೇಳುತ್ತಾಳೆ, ನಿನ್ನನ್ನು ಕೊಲ್ಲುವವ ಬೇರೆ ಕಡೆ ಹುಟ್ಟಿದ್ದಾನೆ, ಜಾತ ಕಲು ತವಾಂತ ಕರೆತು, ನನ್ನನ್ನು ಕೊಂದು ನೀನೇನು ಮಾಡ್ತೀಯಾ ಅಂತ ಹೇಳಿ ಎಲ್ಲಿಗೆ ಹೋದ್ಲು ಅಂದರೆ ಉಡುಪಿಗೆ ಹೋದ್ಲು. ಕುಂಜಾರು ಗಿರಿ, ಕುಂಜಾರು ಅಂದರೆ ಕೈಯಿಂದ ಜಾರಿ ಬಂದವಳು ಅಂತ. ನಂತರ ಮತ್ತು ಗೋಕುಲದಲ್ಲೇ ಒಂದು ರೂಪದಲ್ಲಿ ನಿಂತಳು ಅಂತ ಹರಿವಂಶದಲ್ಲಿ ಬರುತ್ತೆ. ಯಾಕೆ, ಕೃಷ್ಣ ಬರ್ತಾನಲ್ವ, ನೋಡಬೇಕು ಅಂತ ಆಸೆಯಿಂದ ಅಲ್ಲೇ ನಿಂತಳು ಅಂತ ಹೇಳ್ತಾರೆ. ನಂತರ ವಿಶೇಷವಾಗಿ ಇಲ್ಲಿ ಕೃಷ್ಣ ಹುಟ್ಟಿದ ಕೂಸನ್ನ ಅಲ್ಲೇ ಕರೆಸಿಕೊಡ್ತಾ ಇದ್ದಾನೆ, ತಾನು ಕಪ್ಪ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾನೆ. ಉತ್ಸವವನ್ನು ಮಾಡಿ, ಚೂರು ಉತ್ಸವವನ್ನು ಮಾಡಿ ಕಳಿಸಿಕೊಟ್ಟು ಕಪ್ಪ ಕಟ್ಟಲಿಕ್ಕೆ ಒಳಗೆ ಹೋಗ್ತಾ ಇದ್ದಾನೆ. ಅವರೆಲ್ಲರೂ ಬರ್ತಾ ಇದ್ದಾರೆ ಮನೆಗೆ. ಮನೆಗೆ ಬಂದ ಮೇಲೆ ಇಲ್ಲಿ ವಸುದೇವನ ಹತ್ರ ಬಂದಾಗ ಇಲ್ಲಿ ವಸುದೇವ ಹೇಳ್ತಾನೆ, ಬೇಗ ಹೊರಡು, ಮಕ್ಕಳಿಗೆ ಉಪದ್ರಗಳು ಬರುತ್ತೆ, ಜಾಗ್ರತೆ ಅಂತ ಹೇಳಿದಾಗ ತುಂಬ ಸುಂದರವಾದ್ದು ಭಾಗವತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ತೊಂದರೆ ಬರುತ್ತೆ ಅಂತ ಮೊದಲೇ ಗೊತ್ತಾಯಿತು, ಗ್ಯಾರಂಟಿ. ಏನ್ ಮಾಡಬೇಕು ಅದಕ್ಕೆ ಹೇಳ್ತಾರೆ, ತೊಂದರೆ ಬರುತ್ತೆ ಅಂತ ವಸುದೇವ ಹೇಳಿದ್ದ, ಮಾಡಬೇಕಾಗಿದ್ದು ಹೃದಯದಲ್ಲಿರುವ ದೇವರಿಗೆ ಶರಣಾಗತನಾದ ನಂದಗೋಪ. ನಂದಗೋಪ ಶರಣಾಗತನಾಗಿ ಬರ್ತಾ ಇದ್ದಾನೆ. ಬರುವುದರೊಳಗೆ ಬಂದವಳು ಯಾರು ಅಂದರೆ ಪೂತ ನ, ಪವಿತ್ರಳಲ್ಲ. ಬಂದು ಬಂದವಳೇ ಲಕ್ಷ್ಮೀದೇವಿಯಂತೆ ಆಕಾರ ಧಾರಣೆ ಮಾಡಿಕೊಂಡು ಬಂದು ಎಲ್ಲರಿಗೂ ಮಾಯ ಎರಚ್ತಾ ಇದ್ದಾಳೆ. ನಂತರ ಕೂಸನ್ನು ಕರ್ಕೊಂಡ್ಳು, ಯಾರಾದರೂ ಬಿಡ್ತಾರೆ ಅಂದರೆ ಇನ್ನೊಬ್ಬರಿಗೆ ಹಾಲು ಕೊಡಲಿಕ್ಕೆ ಕರ್ಕೊಂಡ್ಳು, ಹಾಲು ಕೊಡ್ತಾ ಇದ್ದಾಳೆ. ದೇವ ನೋಡಿದ, ಸರಿ ಸರಿ, ವಿಷ ಬೆರೆಸಿದ್ದಕ್ಕೆ ತುಂಬ ರುಚಿಯಾಗಿದೆ ಅಂತ ಹಾಲು ಪೂರ್ಣ ಹೀರಿದ, ಪ್ರಾಣ ಹೊರಗೆ ಬಂತು. ಅದಕ್ಕೆ ಹೇಳ್ತಾರೆ, ದೊಡ್ಡ ಶರೀರದಿಂದ ಬಿದ್ದು ಹೋಗ್ತಾ ಇದ್ದಾಳೆ, ಅವಳ ಮೇಲೆ ಇವ ಆ ಸ್ತನಗಳತ್ರ ಹಾಡ್ತಾ ಇದ್ದಾನೆ. ಎಲ್ಲರೂ ನೋಡಿದರಂತೆ, ಯಪ್ಪ ಇವನು ಬದುಕಿದ್ದೇ ಕಷ್ಟ, ಇವನೇ ಕೊಂದದ್ದು ಅಂತ ಯಾರಿಗೂ ಸಂಶಯವೂ ಬರಲಿಲ್ಲ. ಆ ಥರ ಕೊಂದ, ಸುಮ್ಮನೆ ಇದ್ದ. ಅದಕ್ಕೆ ಹೇಳ್ತಾರೆ, ಕೆಲಸ ಮಾಡಿದವರು ಏನಾದರೂ ಕೆಲಸ ಮಾಡಿದರೆ ಒಂದು ಇಡೀ ಜಗತ್ತಿಗೆಲ್ಲ ಗೊತ್ತಾಗುವಂತೆ ಹೇಳಿಕೋಬೇಡಿ, ನನ್ನಂತೆ ಇದ್ದು ಬಿಡಿ, ಏನು ಮಾಡಿದರೂ ಯಾರಿಗೂ ಗೊತ್ತಾಗಬಾರದು ಅಂತ ಕೃಷ್ಣ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ನಮಗೂ ಇರುತ್ತೆ ನೋಡಿ, ಏನಾದರೂ ಸತ್ಕಾರ್ಯ ಮಾಡಿದರೆ ಅಷ್ಟು ತೃಪ್ತಿ ಇರಲ್ಲ. ಆ ಸತ್ಕಾರ್ಯ ಇನ್ನೊಬ್ಬರಿಗೆ ಗೊತ್ತಾಗಿ ಅವರು ಹೊಗಳಿದಾಗ ಬರುವಷ್ಟು ತೃಪ್ತಿ ಸತ್ಕಾರ್ಯ ಮಾಡಿದಾಗ ಇರಲ್ಲ. ನಂಗೆ ಗೊತ್ತಿಲ್ಲ, ಹೌದು ಅಲ್ವೋ, ನೀವೇ ಹೇಳಿದ್ರು ಅಲ್ವೋ. ಆ ರಾಯರಿಗೆ ಒಂದು 100 ಲೀಟರ್ ಪಂಚಾಮೃತ ಯಾರೋ ಮಾಡಿಸಿದ್ರು ವಿಶೇಷ ದಿನ. ಪಾಪ ಇವರೇನು ಮಾಡ್ತಾರೆ ಇಲ್ಲಿದ್ದವರೆಲ್ಲ, ಆ ಮಾಡಿಸಿದವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಏನು ಮಾಡಿದರು, ಅವರನ್ನು ನೀವೇ ಪಂಚಾಮೃತ ಕೊಡಿ ಅಂತ ಅವ್ರು ನಿಲ್ಲಿಸಿದರು. ನೀವೇ ಸೇವಾ ಮಾಡಿದರೆ ನೀವೇ ಪಂಚಾಮೃತ ಕೊಡಿ ಅಂತ ಅಂದುಕೊಳ್ಳಿ. ಅವಾಗ ಸುಮ್ಮನೆ ಕೊಡ್ಬೋದಾ? ಬಂದವರೆಲ್ಲ ಕೇಳ್ತಾರೆ, ಯಾಕೆ ನೀವು ಕೊಡ್ತಾ ಇದ್ದೀರಾ? ಅವಾಗ ಹೇಳೋದು, 100 ಲೀಟರ್ ಪಂಚಾಮೃತ ಮಾಡಿಸಿದೆ, ಕೊಡ್ತಾ ಇದ್ದೇನೆ. 100 ಅಲ್ಲ 1000 ಜನಕ್ಕೆ ಹೇಳಿ 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 ಏನು ಮುಖ ಅಗಲ ಆಗಿರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಹೇಳಿದ್ದನ್ನು ಮಾಡಿದ್ದನ್ನು ಹೇಳಿಕೊಂಡ್ರೆ ಹೋಗುತ್ತೆ. ಆದರೆ ಹೇಳಬೇಕಂತೆ ಮಾಡಿದ್ದೆಲ್ಲ. ಯಾವುದು ಪುಣ್ಯ ಕಾರ್ಯ ಅಲ್ಲ. ನಾವು ಏನೇನು ಪಾಪಗಳು ಮಾಡ್ತೀವೋ ಅವೆಲ್ಲ ಹೇಳಿದ್ರೆ ಹೋಗುತ್ತೆ. ನಾವಾ ಮಾಡಿದ ಪಾಪಗಳೆಲ್ಲ ಬಚ್ಚಿಟ್ಟುಕೊಳ್ತೇವೆ, ಪಾಪ ಚೆನ್ನಾಗಿರುತ್ತೆ, ಮಾಡಿದ ಪುಣ್ಯ ಎಲ್ಲ ಹೇಳ್ಕೊಳ್ತೀವಿ, ಎಲ್ಲ ಹಾರಿ ಹೋಗುತ್ತೆ. ಆ ರೀತಿಯಲ್ಲಿ ಕೃಷ್ಣ ವಿಶೇಷವಾಗಿ ಅವಳ ಮೇಲಿಂದ ಎಲ್ಲರೂ ಇಳಿಸಿದ್ರೆ ಬರ್ತಾ ಇದ್ದಾನೆ. ನೋಡಿದ್ರು ಪಾಪ ಕೂಸಿಗೆ ತೊಂದರೆ ಆಯಿತು ಅಂತ ಅವನಿಗೆ ಗೋ ಮೂತ್ರದಿಂದ ಸ್ನಾನ ಮಾಡಿಸ್ತಾ ಇದ್ದಾರೆ, ಗೋ ಧೂಳಿಯಿಂದ ಸ್ನಾನ ಮಾಡಿಸ್ತಾ ಇದ್ದಾರೆ, ನಂತರ ಗೋಮಯದಿಂದ ದ್ವಾದಶ ನಾಮಗಳನ್ನು ಹಚ್ತಾ ಇದ್ದಾರೆ. ಅವನಿಗೆ ರಕ್ಷೆಯನ್ನು ಅವನ ಹೆಸರಿಂದಲೇನೆ ರಕ್ಷೆಯನ್ನು ಮಾಡ್ತಾ ಇದ್ದಾರೆ. ನಂತರ ಜಪಗಳು ಮಾಡಿದರು, ಎಲ್ಲ ಮಾಡಿದರು. ಅವಾಗ ನೋಡ್ತಾರೆ ಈ ಕೂಸು ಬದುಕಿದ್ದೇ ಕಷ್ಟ ಆಯಿತು, ಶ್ರೀಹರಿಯ ಅನುಗ್ರಹದಿಂದ ಬದುಕಿದೆ ಈ ಕೂಸು, ಅವನೇ ಶ್ರೀಹರಿ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ನಂತರ ಇನ್ನೊಂದು ಔತ್ಥಾನಿಕ ಪರ್ವ. ಔತ್ಥಾನಿಕ ಪರ್ವ ಅಂದರೆ ಏನು ಕೇಳ್ತಾರೆ, ಈ ಮಗು ಮಲಗಿದ್ದು ಚೂರು ಮಗ್ಗಲಾಗುತ್ತೆ, ಆ ಮಗ್ಗಲಾದಾಗ ಮಾಡುವ ಉತ್ಸವ. ಅದಕ್ಕೊಂದು ಉತ್ಸವ ಮಾಡಿದ್ರಂತೆ ಕೃಷ್ಣನಿಗೆ. ಅದೊಂದು ಸ್ಥಾನವಿದೆ ಅಲ್ಲಿ ಗೋಕುಲದಲ್ಲಿ, ಛಟಿ ಅಂತ. ಆ ಛಟಿಯಲ್ಲಿ ಇದು ಮಾಡಿದ್ದು ವಿಶೇಷವಾಗಿ ಅವನು ಮಗ್ಗಲಾದಾಗ ಉತ್ಸವ ಮಾಡಿದರು. ಅವನನ್ನು ಸ್ನಾನ ಮಾಡಿಸಿ ಹಾಲು ಕುಡಿಸಿ ಅವನ ಮಲಗಿಸಿ ಮಿಕ್ಕ ಪೂಜೆ ಮಾಡಬೇಕಲ್ಲ. ಮಾಡಬೇಕಾದರೆ ಎಲ್ಲಿ ಮಲಗಿಸಬೇಕು? ಬಂಡಿಯ ಮೇಲೆ ಮಲಗಿಸಬೇಕಾದವನನ್ನ ಬಂಡಿಯ ಕಲೆಗೆ ಮಲಗಿಸಿದರು. ಯಾಕೆ? ಹಾಲು ಮೊಸರು ಗಡಿಗೆಗಳಿವೆ ಅವೆಲ್ಲ ಉರುಳುತ್ತೆ ಕೆಳಗಿಟ್ಟರೆ, ಅದಕ್ಕೆ ಮೇಲಾದರೆ ಚೆನ್ನಾಗಿರಲಿ, ಇವನನ್ನು ಕೆಳಗೆ ಹುಲ್ಲಾಕಿ ಮಲಗಿಸಿದರೆ ಆಯಿತು ಅಂತ. ಅವನಿಗೂ ನೆರಳಾಗುತ್ತೆ, ಆ ಹುಲ್ಲು ಚೆನ್ನಾಗಿರುತ್ತೆ, ಹುಲ್ಲು ಹಾಕಿ ಮಲಗಿಸಿದರು. ನೋಡಿದ ದೈತ್ಯ ಬಂದ, ಶಕಟಾಸುರ ಬಂಡಿಯ ರೂಪದಲ್ಲೇ ಬಂದ, ಕೃಷ್ಣನ ಕೊಲ್ಲಲಿಕ್ಕೆ ಬಂದ. ಶಕಟಾಸುರ ಅಂದರೆ ಯಾರು ಅಂತ ನೋಡಿದ್ರು. ಶಕಟಾಸುರ ನಮ್ಮಲ್ಲೇ ಇರ್ತಾನೆ, ಅಲ್ಲಿ ಸತ್ತವ. ಏನು, ದೇವರಿಗಿಂತ ಪದಾರ್ಥ ಜಾಸ್ತಿ, ದೇವರಿಗಿಂತ ಪದಾರ್ಥ ಜಾಸ್ತಿ. ಎಲ್ಲೋ ಒಳ್ಳೆ ಸಾಲಗ್ರಾಮಕ್ಕೆ ಬಂಗಾರದ ಕಟ್ಟಾಕಿ ಇಟ್ಟಿದ್ರು. ಎಲ್ಲೋ ಯಾರೋ ಕಳ್ಳರು ಬಂದು ತಗೊಂಡು ಹೋಗ್ತಾ ಹೋಗ್ತಾ ಗಡಿಬಿಡಿ ಮಾಡಿ ಹೋದರು. ಬೆಳಿಗ್ಗೆ ಬಂದಾಗ ಕೇಳಿದ ರೀತಿ ಹೇಗಿತ್ತು ಅಂದರೆ, ಏನಪ್ಪ ಸಿಕ್ತಾ ಸಿಕ್ತು, ಅಲ್ಲ ಬಂಗಾರ ಕಟ್ಟು ಸಿಕ್ತಾ ಅಂತ ಕೇಳಿದ್ರು. ಸಾಲಗ್ರಾಮ ಸಿಕ್ತಾ ಅಂತ ಕೇಳಿಲ್ಲ, ಕಟ್ಟು ಸಿಕ್ತಾ, ಅಲ್ಲ ಸಾಲಗ್ರಾಮ ಹೋಯಿತು ಅಂದರೆ, ಅಯ್ಯೋ ಸಾಲಗ್ರಾಮ ಹೋದ್ರೂ ಪರವಾಗಿಲ್ಲರಿ, ಇನ್ನೊಂದು ತಗೋಬೋದು, ಬಂಗಾರದ ಕಟ್ಟು ಇಂಪಾರ್ಟೆಂಟು. ಹೌದಾನೆ? ಅದಕ್ಕೆ ಹೇಳಿದರು ವಿಶೇಷವಾಗಿ ಅವನು ಮುಖ್ಯ, ಪದಾರ್ಥಗಳು ಮುಖ್ಯ ಅಲ್ಲ. ಆ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಬಂಡಿ ಆ ಶಕಟಾಸುರ ಏನು ಮಾಡುತ್ತಾನೆ, ನಮ್ಮ ಬುದ್ಧಿಯಲ್ಲಿ ಪ್ರವೇಶ ಮಾಡಿ ಪದಾರ್ಥ ಮುಖ್ಯ ದೇವರಲ್ಲ ಅನ್ನೋ ಇದು ಕೊಡುತ್ತಾನೆ. ಅದಕ್ಕೆ ತಾನೆ ಸ್ಟೈರ್ ಕೇಸ್ ಕೆಳಗೆ ಏನು ಸ್ಪೇಸ್ ಉಳಿದಿರುತ್ತಲ್ಲ ಅಲ್ಲೇ ದೇವರ ಗೂಡು ಮಾಡೋದು. ನಾನು ಸುಳ್ಳು ಹೇಳ್ತಾ ಇದ್ದೀನ, ಸರಿಯಾದ್ದೇ ಅಲ್ಲ. ಆ ಸ್ಪೇಸ್ ಯಾಕೆ ವೇಸ್ಟ್ ಮಾಡಬೇಕು? ವೇಸ್ಟ್ ಕ್ಯಾಂಡಿಡೇಟ್ ಅಲ್ಲಿ ಕೂಡಿಸಿದ್ರಾಯಿತು. ಯಾರು ವೇಸ್ಟ್ ಕ್ಯಾಂಡಿಡೇಟ್? ದೇವರೇ ತಾನೆ, ಆತನಲ್ಲಿ ಕೂಡಿಸಿದ್ರಾಯಿತು ಅಂತ ಕೂಡಿಸ್ತಾರೆ ಅಲ್ಲ. ಅದಕ್ಕೆ ವಿಶೇಷವಾಗಿ ಶಕಟಾಸುರನ ಸಂಹಾರ ಮಾಡ್ತಾ ಇದ್ದಾನೆ. ಒದ್ದ, ಯಾಕೆ ನನಗಿಂತ ಹಾಲಿನ ಗಡಿಗೆ ಜಾಸ್ತಿ ಆಯಿತಾ ಅಂತ ಒದ್ದ. ಆ ಬಂಡಿ ತಿರುಗಿ ಬಿತ್ತು, ಒಡೆಯಿತು. ಎಲ್ಲರೂ ಆಶ್ಚರ್ಯದಿಂದ ಕೇಳುತ್ತಾರೆ, ರುದತ ಅನೇನ ಕ್ಷಿಪ್ತಂ. ಹೇಳುತ್ತಾರೆ ಮಕ್ಕಳು, ಇವನೇ ಹೊಡೆದದ್ದು, ಛೇ ಈ ಚಿಕ್ಕ ಹುಡುಗ ಹೊಡೆದರೆ ಬಂಡಿ ಬೀಳುತ್ತಾ? ನಂಬಿಲ್ಲ. ನಂತರ ವಿಶೇಷವಾಗಿ ಇನ್ನೊಬ್ಬ ಬಂದ, ತೃಣ ಆವರತ್ತ ಅಂತ. ತೃಣ ಆವರತ್ತ ಅಂತ ಹೇಳ್ತಾರೆ, ಸುಂಟರ ಗಾಳಿ ರೂಪದಲ್ಲಿ ಬಂದ. ತಾಯಿ ಮಡಿಲಲ್ಲಿರುವ ಕೃಷ್ಣ ಭಾರ ಆದ, ಪಕ್ಕದಲ್ಲಿ ಮಲಗಿಸಿದರೆ ಹಗುರಾದ, ಗಾಳಿಗೆ ಹಾರಿ ಹೋದ, ಅವನನ್ನು ಕೊಂದೇ ಹಾಕಿದ, ತೃಣಾವರ್ತನ ಸಂಹಾರ ಮಾಡಿದ. ತೃಣಾವರ್ತ ಅಂದರೆ ಯಾರು? ತೃಣಾವರ್ತ ನಮ್ಮಲ್ಲೇ ಇರ್ತಾನೆ. ಏನು, ಇನ್ನೊಬ್ಬರನ್ನು ನೋಡಿದಾಗ ಹುಲ್ಲಿನಂತೆ ನೋಡೋದು, ಅದು ತೃಣಾವರ್ತನ ಲಕ್ಷಣ. ನಮಗೆ ಇನ್ನೊಬ್ಬರನ್ನು ಕಂಡಾಗ ಏ ಅಪ್ಪ ಏನಿವರು ಅಂತ ಅನಿಸುತ್ತಾ, ತೃಣಾವರ್ತನ ವ್ಯಾಪಾರ ನಮ್ಮಲ್ಲಿ ಶುರುವಾಗಿದೆ ಅಂತರ್ಥ. ಇನ್ನೊಬ್ಬರನ್ನು ಕಂಡಾಗ ಹುಲ್ಲು ಮಾನವರಂತೆ ನೋಡಬಾರದು. ಆ ರೀತಿ ಅವನ ಸಂಹಾರ ಮಾಡಿ ನಂತರ ವಿಶೇಷವಾಗಿ ಕೃಷ್ಣನ ಈ ಬಾಲಲೀಲೆಗಳನ್ನು ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಕೃಷ್ಣ ಮಗ್ಗಲಾದವ ಮತ್ತು ಬೋರಲಾದ, ಬೋರಲಾದವ ವಿಶೇಷವಾಗಿ ಅಂಬೆಗಾಲಿಡ್ಲಿಕ್ಕೆ ಶುರು ಮಾಡುತ್ತಾನೆ. ಅಂಬೆಗಾಲಿಡ್ಲಿಕ್ಕೆ ಶುರು ಮಾಡಿದವ ಅಲ್ಲ ಮನೆಯಲ್ಲಿ ಮಕ್ಕಳು ಅಂಬೆಗಾಲಿಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಏನು ಮಾಡ್ತಾರೆ, ಕೆಳಗಿದ್ದ ಸಾಮಾನೆಲ್ಲ ಮೇಲಕ್ಕೆ ಹೋಗುತ್ತೆ, ಯಾಕೆ ಎಲ್ಲ ಕೈ ಹಾಕ್ತಾರೆ, ಆ ಚಾಕು ಅದು ಇದು ಏನಿದ್ರೆ ಅದಕ್ಕೆ ಕೈ ಹಾಕ್ತಾರೆ. ಎಲ್ಲಿ ಅವ್ರಿಗೇನಾಗುತ್ತೆ, ಅವರು ಹಾಕುವುದೇ ಬಾಗಿಲು ಸಂದಲ್ಲಿರುವ ಕಸಕ್ಕೆ ಕೈ ಹಾಕ್ತಾ ಇರ್ತಾರೆ. ಹೌದು, ನೋಡ್ಬೇಕಾದ್ರೆ ನೋಡಿ ಅಲ್ಲೇ ಹೋಗಿ ಕೈ ಹಾಕ್ತಾ ಇರ್ತಾರೆ. ಅದಕ್ಕೆ ಕೃಷ್ಣ ರಾಮರು ನೋಡಿದ್ರಂತೆ, ಮನೆಯಲ್ಲಿ ಅದು ಮುಟ್ಟಬೇಡ ಇದು ಮುಟ್ಟಬೇಡ ಅಂತ ಹೇಳ್ತಾ ಇದ್ರೆ ಸರಿ ಅಂತ ಹೊರಕ್ಕೆ ಹೋದರು. ಹೊರಕ್ಕೆ ಅಂಬೆಗಾಲು ಇಡ್ತಾ ಹೋಗ್ತಾ ಇದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ದೇವತೆಗಳೆಲ್ಲ ಬಂದಿದ್ದಾರೆ, ಹಿಂಡು ಹಿಂಡಾಗಿ ಚಿಕ್ಕ ಮಕ್ಕಳ ರೂಪದಲ್ಲಿ ಬಂದಿದ್ದಾರೆ. ಬಂದವರೆಲ್ಲ ಅಂಬೆಗಾಲು ಇಡ್ತಾ ಬಂದಿದ್ದಾರೆ. ಎಲ್ಲ ದೊಡ್ಡ ಟ್ರೂಪೇ ಸೇರಿದೆ, ಹುಡುಗರ ದೊಡ್ಡ ಹಿಂಡು. ಆ ಹಿಂಡೆಲ್ಲ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ, ನೀವು ಗೋಕುಲಕ್ಕೆ ಹೋಗಿದ್ದೀರಾ, ಹೋದರೆ ಈಗಲೂ ಸ್ವಲ್ಪ ಅದೇ ಥರ ಇದೆ. ಎಲ್ಲ ಹಳ್ಳಿ ವಾತಾವರಣ, ಅಲ್ಲಿ ಗುಡಿಸಲು ಥರ ಗುಡಿಸಲಿಲ್ಲ, ಇವಾಗ ಮನೆಗಳಿವೆ. ಅಲ್ಲಿ ನೋಡಿದರೆ ಎಲ್ಲ ಕೊಚ್ಚೆ, ಈಗಲೂ ಆ ಕೊಚ್ಚೆ ಹಾಗೇ ಇದೆ ಹಾದಿಗಳಲ್ಲಿ. ನಮ್ಮ ಕಾರು ಎಲ್ಲ ಹೋಗ್ತಾ ಇದ್ರೆ ಬರೀ ಕೊಚ್ಚೆನೆ. ಆಗ ಕೊಚ್ಚೆ ಇತ್ತು. ಯಾವ ಕೊಚ್ಚೆ ಇತ್ತು ಅಂದರೆ, ಈ ಆಕಳುಗಳು ಎಷ್ಟು, 5-10 ಲಕ್ಷ ಆಕಳಿತ್ತು, ಅಷ್ಟು ಆಕಳ ಗಂಜಳ ಅಂದರೆ ಗೋಮಯ ಗೋಮೂತ್ರ ಎಲ್ಲ ಬಿದ್ದರೆ ಯಾರು ತೆಗಿಬೇಕು ಅದನ್ನು? ಗೋಮೂತ್ರ ಯಾರು ತೆಗಿತಾರೆ? ಗೋಮಯ ಆದರೆ ಅದನ್ನು ಬೆರಣಿ ಮಾಡಲಿಕ್ಕೆ ಏನೋ ಮಾಡ್ತಾರೆ. ಗೋಮೂತ್ರ ಅಲ್ಲೇ ಇರುತ್ತೆ, ಎಲ್ಲರೂ ನಡೆಯೋದು ಹಾಗೆ ಕೊಚ್ಚೆ ಆಗಿದೆ, ಅದಕ್ಕೆ ಹೇಳ್ತಾರೆ. ಕೃಷ್ಣ ಹೊರಗೆ ಬಂದವ ರುಚಿರ ಕರ್ದ ಮೇಷ, ಒಳ್ಳೆ ಕೆಸರಂತೆ. ಏನು ಒಳ್ಳೆ ಕೆಸರು? ಗೋಮೂತ್ರ ಕುಡಿಯುತ್ತೀರಿ ಉತ್ತಾನೆ. ಒಳ್ಳೆ ಗೋಮೂತ್ರದಿಂದ ಇರುವಂತಹ ಕೊಚ್ಚೆಗಳಲ್ಲಿ ಎಲ್ಲ ಹುಡುಗರು ಸರಿ ಸೇರಿಕೊಂಡು ಆ ಕೆಸರಿನಲ್ಲಿ ಧುಮುಕ್ತಾ ಇದ್ದಾನೆ, ಉರುಳತಾ ಇದ್ದಾನೆ, ಮೈಯೆಲ್ಲ ಕೆಸರವನಿಗೆ. ಅಂಥವ ತಾಯಿ ಕರೆದ ಕೂಡಲೇ ಹೆದರಿದವನಂತೆ ಸರಸರ ಸರನೇ ಬರ್ತಾ ಇದ್ದಾನೆ. ತಾಯಿ ಹತ್ರಿಗೆ ನೋಡ್ತಾ ಇದ್ದಾಳೆ. ಘೃಣಯ ಸ್ರವಂತ್ಯ, ಅವರಿಗೆ ಕರುಣೆ ಉಕ್ಕಿ ಬಂತಂತೆ. ಪಾಪ ಕೂಸು ಹಸಿವೆ ಸಮಯದಲ್ಲಿ ಹೋಗಿ ಕೆಸರಲ್ಲಿ ಕೂತಿದ್ದಾನೆ ಅಂತ ಆ ಕೆಸರು ಸಹಿತ ಕೂಸನ್ನು ಅಪ್ಪಿಕೊಂಡು ಹಾಗೇ ಹಾಲನ್ನು ಕೊಡ್ತಾ ಇದ್ದಾರೆ. ಅವನ ತುಂಬ ತಂಟೆ ಬುರುಕ, ಅವನು ಹಾಲು ಕುಡಿಯುತ್ತಾ ಒಂದು ಕಣ್ಣು ತಾಯಿ ಕಡೆಗಿಟ್ಟು ನೋಡ್ತಾ ಇದ್ದಾನಂತೆ. ಏನು ಸಿಟ್ಟು ಮಾಡಿದ್ದಾಳ ಇಲ್ವಾ ಅಂತ ನೋಡ್ತಾ ಇದ್ದಾನೆ. ಅದನ್ನೂ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ನಂತರ ಕೃಷ್ಣ ಅದೇ ಅಂಬೆಗಾಲಿಡುತ್ತಾ ಹೊರಗೆ ಹೋದಾಗ ಈ ಚಿಕ್ಕ ಚಿಕ್ಕ ಕರುಗಳೆಲ್ಲ ಕುಣಿತಾ ಕುಪ್ಪಳಿಸ್ತಾ ಓಡ್ತಾ ಇರುತ್ತೆ. ಅದರ ಗೃಹೀತ ಪುಚ್ಛೈಹಿ, ಆ ಬಾಲಗಳು ಹಿಡ್ಕೊಂಡ್ರೆ ಅದು ಓಡಿದಾಗ ಇವರೆಲ್ಲರೂ ಸರಸರಸರ ಹಿಂದೆ ಹೋಗ್ತಾ ಇದ್ದಾರೆ. ಇವಾಗ ಸಾಮಾನ್ಯವಾಗಿ ಯಾವುದಾದ್ರೂ ಗಾಡಿಗೆ ಮೋಟರು ಏನೋ ಕೆಟ್ಟ ಹೋದ ಕಾಲಕ್ಕೆ ಇನ್ನೊಬ್ಬನು ಆನ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಇನ್ನೊಬ್ಬನು ಕಾಲು ಇಟ್ಟು ಹಾಗೇ ಹೋಗ್ತಿರ್ತಾನಲ್ಲ, ಆ ಥರ ಆಕಳ ಪುಚ್ಛ ಹಿಡ್ಕೊಂಡು ಎಲ್ಲರೂ ಸರಣೇ ಹೋಗ್ತಾ ಇದ್ದಾರೆ. ಎಲ್ಲರಿಗೆ ಸಂತೋಷ ಆಗ್ತಾ ಇದೆ, ಸರಿ ಚೆನ್ನಾಗಿದೆ, ನಮ್ಮ ಹುಡುಗರು ಆಡಿದ್ರಿ, ಏನ್ ದೊಡ್ಡಸ್ತಿಗೆ ಇದೆ ಅಂದ್ರೆ, ಇವ ಜಗತ್ತಿಗೆ ಒಡೆಯ ವೈರಾಗ್ಯವಂತ. ಸ್ವಲ್ಪ ನೋಡಿ, ನೀವೆಲ್ಲ ಈ ವಯಸ್ಸಲ್ಲಿ ಇದ್ದೀರಿ, ಚಿಕ್ಕ ಹುಡುಗರ ತರ ರೋಡಲ್ಲಿ ಆಡ್ಬೇಕು ಅಂದ್ರೆ ಆಡ್ತೀರಾ? ಚಿಕ್ಕ ಹುಡುಗರ ತರ ಹೋಗಿ ಆಡ್ಕೊಂಡು ಬನ್ನಿ ಅಂದ್ರೆ ಆಡ್ತೀರಾ? ಡಿಗ್ನಿಟಿ ಇರುತ್ತಲ್ಲ. ಇಫ್ ಇಟ್ ಆಲ್ ನಿಮ್ಮ ಶರೀರ ಮಾತ್ರ ಚಿಕ್ಕ ಹುಡುಗರದ್ದು ಮಾಡಿದೆ, ಈಗ ಹೋಗಿ ಆಡ್ತೀರಾ ಅಂದ್ರೆ ಶರೀರ ಚಿಕ್ಕದು, ಬುದ್ಧಿ ದೊಡ್ಡದು, ಬುದ್ಧಿ ಮೆಚೂರ್ ಆಗಿದೆ, ಅದಕ್ಕೆ ನಾವು ಹೋಗಲ್ಲ ಅಂತ ಇಲ್ಲೇ ಕೊಡ್ತೀರಾ? ಮತ್ತೆ ಚಿಕ್ಕ ಶರೀರ ಇಟ್ಟುಕೊಂಡ ಪರಮ ವೈರಾಗ್ಯವಂತ ಭಗವಂತ ಹೇಗೆ ಆಡಿದ ಅಂದರೆ ಯಾರಿಗೂ ತೋರಬಾರದು ಆ ಥರ ಆಶ್ಚರ್ಯಕರವಾಗಿ ಆಡ್ತಾ ಇದ್ದಾನೆ. ಅದು ನೋಡಲಿಕ್ಕೆ ದೇವತೆಗಳೆಲ್ಲ ಆಕಾಶದಲ್ಲಿ ಜಾಮ್ ಪ್ಯಾಕ್ ಆಗಿ ನಿಂತಿದ್ದಾರೆ. ಎಂಥ ರೀತಿಯಲ್ಲಿ ಆಡ್ತಾ ಇದ್ದಾನಪ್ಪ, ನೋಡಲಿಕ್ಕೂ ಸಿಗಲ್ಲ ಅವ, ಅಂಥ ರೀತಿಯಲ್ಲಿ ಎಲ್ಲರ ಜೊತೆಗೆ ಬೆರೀತಾ ಇದ್ದಾನೆ. ಅದನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ನಂತರ ಕೃಷ್ಣ ಚೂರು ನಡೆಯೋದು ಶುರು ಮಾಡಿದ, ತಪ್ಪು ಹೆಜ್ಜೆ ಹಾಕಿದ. ಜಗತ್ತನ್ನೇ ನಡೆಸುವವ ತಪ್ಪು ಹೆಜ್ಜೆ ಹಾಕಿದ, ನಡೀಲಿಕ್ಕೆ ಶುರು ಮಾಡ್ತಾನೆ. ಆ ನಡೆಯೋ ಕಾಲಕ್ಕೆ ಎಲ್ಲ ಗೋಪಿಕಾ ಸ್ತ್ರೀಯರು ಬಂದು ತಾಯಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಏನು ಅಂತ ನೋಡಮ್ಮ, ನಿನ್ನ ಮಗ ಬಂದು ನಿನ್ನ ಮಗ ಎಲ್ಲ ಕಳ್ಳತನ ಮಾಡ್ತಾ ಇದ್ದಾನೆ, ನಾವು ಬಚ್ಚಿಟ್ಟುಕೊಂಡ ಹಾಲು ಮೊಸರು ಎಲ್ಲವನ್ನ ತಿಂದು ಬಿಡ್ತಾ ಇದ್ದಾನೆ, ಕೇಳಿ ಅಲ್ಲ ಕದ್ದು ತಿಂತಾ ಇದ್ದಾನೆ. ಅವಾಗ ಹೇಳಿದ್ರು, ಏನು ಕೃಷ್ಣ ಕದ್ದು ಯಾಕೆ ತಿಂದ? ಅದಕ್ಕೆ ಹೇಳ್ತಾರೆ, ಯಾರದ್ದಾದರೂ ಪದಾರ್ಥ ಅವರು ಕೊಟ್ಟದ್ದೇ ತಗೊಂಡರೆ ಅಷ್ಟೇ ಪಾಪ ನಮಗೆ ಬರುತ್ತೆ. ಯಾರದ್ದೇ ಪದಾರ್ಥ, ಅದು ಊಟ ಆಗಿರಲಿ ಏನೇ ಆಗಿರಲಿ, ಅವರದ್ದು ತಗೊಂಡ್ರೆ ಅವರ ಪಾಪ ನಮಗೆ ಬರುತ್ತೆ. ಅವರು ನೈವೇದ್ಯ ಮಾಡಿರ್ಬೋದು, ವೈಶ್ವದೇವ ಮಾಡಿರ್ಬೋದು, ಅದು ಬೇರೆ. ಅದು ಪದಾರ್ಥ ತರುವಾಗ ಬಂದ ದೋಷಗಳು ಹೋಗೋದು. ಆ ಪದಾರ್ಥ ಕ್ರಯ ಮಾಡಿದ ದುಡ್ಡು ಸಂಪಾದನೆ ಮಾಡಿರ್ತಾರಲ್ಲ, ಆ ಪಾಪಗಳೆಲ್ಲ ಹಾಗೆ ಕೂತಿರುತ್ತೆ, ಉಂಡವರಿಗೆ ಹೋಗುತ್ತೆ. ನಂತರ ಅದೇ ಪದಾರ್ಥವನ್ನು ಅವರು ಕೊಡೋದಲ್ಲದೆ ನಾವೇ ಬೇಡಿ ತಗೊಂಡ್ರೆ ಎರಡು ಪಟ್ಟು ಪಾಪ ಬರುತ್ತೆ. ಅದೇ ಪದಾರ್ಥ ಬೇಡದೆ ಕದ್ದು ತಗೊಂಡರೆ ಹೆಚ್ಚಿಲ್ಲ, ಹತ್ತು ಪಟ್ಟು ಪಾಪ ಬರುತ್ತೆ. ಅದಕ್ಕೆ ಭಗವಂತ ನೋಡಿದ, ಇವರಲ್ಲಿ ಪಾಪ ತುಂಬ ಕೂತಿದೆ, ತೆಗಿಬೇಕಾದರೆ ಸುಮ್ಮನೆ ತೆಗೆದ್ರೆ ಸಾರದು ಅಂತ ಅವರ ಮನೆಗೆ ಹೋಗಿ ಕದ್ದು ಆ ಪಾಪವನ್ನೆಲ್ಲ ಪೂರ್ಣವಾಗಿ ತೆಗಿತಾ ಇದ್ದಾರೆ. ಅಲ್ಲಿ ಮತ್ತೂ ಸಂಶಯ, ಏನು ಕದಿಯೋದು ಅಂತ ಏನು ಹೇಳಿ ಯಾರ್ದು ಹೇಳ್ತಾರೆ? ಇವಾಗ ನಮ್ಮನೆಯಲ್ಲಿ ನಮ್ಮ ಅನ್ನ ಸಾರು ತಿಂದರೆ ಯಾರಾದರೂ ಕದ್ದದ್ದು ಅಂತ ಹೇಳ್ತಾರ? ಇಲ್ಲಲ್ಲ, ಜಗತ್ತೆಲ್ಲ ದೇವರದ್ದೇ, ಕದ್ದದ್ದು ಹೇಗೆ? ಅವಾಗ ಹೇಳ್ತಾರೆ ನೋಡಿ, ಇಲ್ಲಿ ಬಹಳ ಸೂಕ್ಷ್ಮವಿದೆ, ತುಂಬ ಸೂಕ್ಷ್ಮವಿದೆ. ನಿಮ್ಮ ಮನೆಯಲ್ಲಿ ಎಲ್ಲ ನಿಮ್ಮದೇ ಪದಾರ್ಥ, ಹೌದಾ? ಯಾರೋ ನಿಮ್ಮ ಮನೆಗೆ ಬಂದಿದ್ದಾರೆ, ನೀವು ಅವರಿಗೆ ಇರಲಿಕ್ಕೆ ಒಂದು ಕೋಣೆ ಕೊಟ್ಟಿದ್ದೀರಾ, ಕೆಲವು ಪದಾರ್ಥಗಳು ಎಲ್ಲ ಅವರಿಗೆ ಅಂತ ಬಳಸಿಕೊಳ್ಳಿಕ್ಕೆ, ಟೆಂಪರರಿ ನಿಮ್ಮದೇ ಅದು ಕೊಟ್ಟಿದ್ದೀರಾ. ಅವರಿಗೆ ಕೊಟ್ಟು ಅವರಿರುವಾಗ ಅವರಿಗೆ ಗೊತ್ತಿಲ್ಲದೆ ನೀವು ಕೊಟ್ಟ ಪದಾರ್ಥ ತಗೊಂಡರೆ ಅದು ಕದ್ದದ್ದೇ. ಟೆಂಪರರಿಯಾಗಿ ಅವರಿಗೆ ಕೊಟ್ಟಿದ್ದೀರಲ್ಲ, ಟೆಂಪರರಿಯಾಗಿ ಕೊಟ್ಟಿದ್ದೀರಿ, ಟೆಂಪರರಿಯಾಗಿ ನಿಮ್ದೇ ಆದರೂ ಕೂಡ ಆ ಸದ್ಯಕ್ಕೆ ಅವರದ್ದೇ, ಅವರಿಗೆ ಕೇಳದೆ ತಗೊಂಡ್ರೆ ಅವರದ್ದು ಕದ್ದ ದೋಷ ಬರುತ್ತೆ. ಇದು ಅಲ್ಲಿ ಬಂದದ್ದು. ಆ ರೀತಿಯಲ್ಲಿ ದೇವರಿಗೆ ಬರಲಿಲ್ಲ, ಆ ರೀತಿಯಲ್ಲಿ ಅವರ ಪಾಪಗಳನ್ನೆಲ್ಲ ತೆಗೆದ, ಆ ತೆಗೆದ ಸ್ಥಾನದಲ್ಲಿ ತಾನು ಹೋಗಿ ಕೂಡತಾ ಇದ್ದಾನೆ, ನಾನಾ ರೀತಿಯಲ್ಲಿ ಕಳ್ಳತನ ಮಾಡುತ್ತಾ ಇದ್ದಾನೆ. ಯಾರು ತನಗಾಗಿ ಏನೂ ಇಡದೇ ಇದ್ದರೆ ಅವರ ಕರುಗಳನ್ನೆಲ್ಲ ಬಿಡ್ಬಿಡ್ತಾ ಇದ್ದಾನೆ, ಮಕ್ಕಳನ್ನು ಚಿವಡುತ್ತಾ ಇದ್ದಾನೆ, ಎಲ್ಲ ರೀತಿಯಲ್ಲಿ ಕಳ್ಳತನದಿಂದ ಎಲ್ಲವನ್ನ ತಗೊಳ್ತಾ ಇದ್ದಾನೆ, ಪರಮಾನುಗ್ರಹ ಮಾಡುತ್ತಾ ಇದ್ದಾನೆ ಕೃಷ್ಣ ಅಂದರು. ಇಂಥ ಕೃಷ್ಣನೇ ವಿಶೇಷವಾಗಿ ಕರುಗಳನ್ನು ಕಾಯಲಿಕ್ಕೆ ಹೊರಟ, ವತ್ಸಾಸುರ ಬಂದ ಕರುವಿನ ರೂಪದಲ್ಲಿ, ಆ ವತ್ಸಾಸುರನನ್ನು ಸಂಹಾರ ಮಾಡುತ್ತಾ ಇದ್ದಾನೆ. ವತ್ಸಾಸುರನ ಸಂಹಾರ ಮಾಡಿದ ಮೇಲೆ ಕೃಷ್ಣ ತಾನು ಆಕಳುಗಳನ್ನು ಕಾಯಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಅದರಲ್ಲೇ ವಿಶೇಷವಾಗಿ ಬಕಾಸುರ, ಬಕಪಕ್ಷಿಯ ರೂಪದಲ್ಲಿ ಬಂದಿದ್ದ, ಅವನನ್ನು ಸಂಹಾರ ಮಾಡಿದ. ನಂತರ ಎಲ್ಲರನ್ನ ಕರಕೊಂಡು ಹೋಗುವಾಗ ತಾಳವನದಲ್ಲಿ ತಾಳ ಫಲಗಳನ್ನು ತಿನ್ನಲಿಕ್ಕೆ ಹೋದಾಗ ಅಡ್ಡಿ ಬಂದ ಧೇನುಕಾಸುರನ ಸಂಹಾರ ಮಾಡಿದ. ನಂತರ ನೀರು ಕುಡಿಯಲಿಕ್ಕೆ ಯಮುನಾ ಮಡುವಿಗೆ ಹೋದಂಥವರಿಗೆ ಆ ವಿಷ ಜಲದ ಪಾನದಿಂದ ಸತ್ತು ಹೋದರೆ ಕಣ್ಣಿನ ನೋಟದಿಂದ ಬದುಕಿಸಿದ. ಮಡುವಿಗೆ ತಾನೇ ಚಂಡಿನ ನೆಪದಿಂದ ಧುಮುಕಿ ನಂತರ ಆ ಕಾಳಿಯನನ್ನ ಮರ್ದನ ಮಾಡಿ ನರ್ತನ ಮಾಡಿ ಮರ್ದನ ಮಾಡಿದ. ಚೆನ್ನಾಗಿ ಹೇಳ್ತಾರೆ, ಬ್ರಹ್ಮದೇವರೇ ಮೃದಂಗ ಬಾರಿಸಿದ್ರಂತೆ ದೇವರು ನರ್ತನ ಮಾಡಿದಾಗ, ರುದ್ರದೇವರು ತಾಳ ಹಾಕಿದರು, ಹನುಮಂತ ಹಾಡು ಹೇಳಿದ, ಕೃಷ್ಣ ಕುಣದ ಅಂತ ಹೇಳ್ತಾರೆ. ತುಂಬ ಸುಂದರವಾಗಿತ್ತು ಆ ನರ್ತನ ಅಂತಾರೆ. ಏನೋ ಚಿಕ್ಕ ಹಾವು ಥರ ಒಂದು ಗೊಂಬೆ, ಅದರ ಮೇಲೆ ಕುಣದ ಅಂತಲ್ಲ. ಹಾವು ಅಂದರೆ ಅದರ ತಲೆ ಮೇಲೆ ದೇವರು ಕಾಲಿಟ್ಟರೆ ಅದು ಕಳಾಕ್ಕೆ ಬರುತ್ತೆ, ಸ್ವಿಂಗಿಂಗ್ ಪ್ಲಾಟ್ಫಾರ್ಮ್. ಗಟ್ಟಿಯಾಗಿರೋ ಪ್ಲಾಟ್ಫಾರ್ಮ್ ಮೇಲೆ ನಾನು ಭರತನಾಟ್ಯ ಆಡಲಿಕ್ಕೆ ಟೆನ್ಷನ್ ಪಡ್ತಿರ್ತಾರೆ, ಎಲ್ಲಿ ಮುರಿದೋಗುತ್ತೋ ಅಂತ ನೋಡ್ತಿರ್ತಾರೆ. ಅಂತಹದ್ದು ಒಂದು ಹೆಡೆ ಮೇಲೆ ಕಾಲಿಟ್ಟರೆ ಇಲ್ಲಿ ಕೆಳಗೆ ಬರುತ್ತೆ, ಇನ್ನೊಂದು ಹೆಡೆ ಮೇಲಕ್ಕಿರುತ್ತೆ, ಅಲ್ಲಿಗೆ ಹಾರಬೇಕು, ಅದು ಕೆಳಗೆ ಬರುತ್ತೆ, ಇನ್ನೊಂದಕ್ಕೆ ಹಾರಬೇಕು. ಹಾಗೆ ಹಾಗೆ ನರ್ತನ ಮಾಡುತ್ತಾ ಇದ್ದಾನೆ. ಅವನ ಪ್ರಾಣ ಹೋಗುವ ಸ್ಥಿತಿಯಲ್ಲಿ ಹೆಂಡತಿಯರು ಬಂದು ಸ್ತೋತ್ರ ಮಾಡುತ್ತಾರೆ, ಕೃಷ್ಣ ನೀ ಮಾಡಿದು ಸರಿ, ಆದರೆ ಬದುಕಲ್ಲಯ್ಯ, ಅನುಗ್ರಹ ಮಾಡು. ಆದರೆ ಹೇಳ್ತಾರೆ ಅವರು, ಅಯ್ಯ ನೀನಿವನ ಮೇಲೆ ಸಿಟ್ಟು ಮಾಡಿದ್ದಲ್ಲ, ಪರಮಾನುಗ್ರಹ ಮಾಡಿದ್ದೀಯ. ಏನು ಪರಮಾನುಗ್ರಹ? ಹೇಳ್ತಾರೆ, ತವಾಂಘ್ರಿ ರೇಣು ಸ್ಪರ್ಶಾಧಿಕಾರ, ನಿನ್ನ ಪಾದ ಸ್ಪರ್ಶ ಆಯಿತಯ್ಯ, ಕನಸಿನಲ್ಲೂ ಕಾಣಿಸಲ್ಲ ಅಂಥ ನಿನ್ನ ಪಾದ ಸ್ಪರ್ಶ ಆಯಿತು, ಪಾದ ಧೂಳಿ ಬಿತ್ತಲ್ಲ, ಎಂಥ ಅನುಗ್ರಹ ಮಾಡಿದ್ದೀಯಾ ಅಂತ ಕೃಷ್ಣ ಅನುಗ್ರಹ ಮಾಡಿ ರಮಣಕ ದ್ವೀಪಕ್ಕೆ ಕಳಿಸಿಕೊಟ್ಟ. ಇಂದ್ರದೇವರ ಯಾಗಕ್ಕೆ ಶುರು ಮಾಡಿದಾಗ ಇಂದ್ರದೇವರಿಗೆ ಚೂರು ಗರ್ವ ಬಂದಿದೆ, ಆದ್ದರಿಂದ ಬೇಡ ಅಂತ ತಾನು ಪರ್ವತಕ್ಕೆ ಯಾಗ ಮಾಡಿಸಿದ. ಪರ್ವತದ ಆಕಾರದಲ್ಲಿ ನಿಂತು ಎಲ್ಲ ಸ್ವೀಕಾರ ಮಾಡುತ್ತಾ ಇದ್ದಾನೆ ಅಂದುಕೊಂಡ್ರು. ಪರ್ವತದ ಯಾಗ ಮಾಡಿಸ್ತಾ ಇದ್ದಾನೆ, ಪರ್ವತ ತಿನ್ನುತ್ತಾ ಅಂತ. ಪರ್ವತದ ಆಕಾರದಲ್ಲಿದ್ದು ಬಾಯಿ ತೆಗೆದ, ಎಲ್ಲ ಸ್ವೀಕಾರ ಮಾಡಿದ, ನಮಸ್ಕಾರ ಮಾಡಿದ, ತಾನೇ ಪರ್ವತಕ್ಕೆ ಪ್ರದಕ್ಷಿಣೆ ಮಾಡಿ ಮಾಡಿಸಿದ. ಅದಕ್ಕೆ ಗೋವರ್ಧನ ಪರ್ವತಕ್ಕೆ ಪರಿಕ್ರಮ ನಮಸ್ಕಾರ ಪ್ರದಕ್ಷಿಣೆ ಮಾಡೋದು ಕೃಷ್ಣ ಹುಟ್ಟಾಕಿದ್ದು. ಈಗಲೂ ನೀವು ನೋಡ್ಬೇಕು, ಅಲ್ಲಿ ಹೋಗ್ಬೇಕು. ಹುಣ್ಣಿಮೆ ಹುಣ್ಣಿಮೆ ಸೇರ್ತಾರೆ, ಸಾವಿರಾರು ಜನ ಸೇರ್ತಾರೆ. ಆ ರಾತ್ರಿ ಬೆಳದಿಂಗಳಲ್ಲಿ 25 ಕಿಲೋಮೀಟರ್ ನಾನ್ ಸ್ಟಾಪ್ ನಡೀತಾರೆ. ನಡೆಯೋರು ದೊಡ್ಡವರಲ್ಲ, ನಾವು ಹೋದಾಗ ಚಿಕ್ಕ ಚಿಕ್ಕ ಹುಡುಗರು ಚಿಕ್ಕ ಚಾಪೆ ಹಿಡ್ಕೊಳ್ತಾರೆ ಅವರ ಸೈಜು. ಆ ಚಾಪೆ ಹಾಕ್ತಾರೆ, ನಮಸ್ಕಾರ ಮಾಡ್ತಾರೆ, ಒಂದು ಹೆಜ್ಜೆ ಹಾಕ್ತಾರೆ, ಹೆಜ್ಜೆ ನಮಸ್ಕಾರ. 25 ಕಿಲೋಮೀಟರ್ ರೀ, ಏನದು, ಬಿದ್ದೋಗ್ತೀವಿ ನಾವು ಅಂತಹದ್ದು ಮಾಡ್ತಾರೆ. ಆ ಮಾಡೋರು ಬರ್ತಾರಲ್ಲ ಅಂತ ಕಾದುಕೊಂಡಿರ್ತಾರೆ ಹಾದಿಯಲ್ಲಿ. ಅವರಿಗೆ ಸಿಕ್ಕ ಸಿಕ್ಕವರನ್ನ ಕರ್ಕೊಂಡು ಬಂದು ಕೂಡಿಸಿ ಅವರಿಗೆಲ್ಲ ಹಾಲು ಎಲ್ಲ ಬೆಣ್ಣೆ ತಿನ್ನಿಸ್ತಾ ಇರ್ತಾರೆ ಕೃಷ್ಣನ ಭಕ್ತರು ಅಂತ. ಎಂಥ ಚೆನ್ನಾಗಿರುತ್ತಲ್ಲಿ, ಅಲ್ಲಿ ಅವರಲ್ಲಿ ಭಕ್ತಿ ನೋಡಬೇಕು, ಮಡಿ ನಮ್ಮಲ್ಲಿ ನೋಡಬೇಕು, ಭಕ್ತಿ ಅಲ್ಲೇ ನೋಡಬೇಕು. ಅಂಥ ಭಕ್ತಿ ಅವರಿಗೆ. ಅವರಿಗೆ ಮಡಿ ಇಲ್ಲ, ನಮ್ಮ ಮಡಿ ಅವರಿಗಿಲ್ಲ. ಹೌದು, ಸತ್ಯ, ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಯಾಕೆ ಹೇಳ್ತೇನೆ, ನಾವು ಹೋದಾಗ 25 ಕಿಲೋಮೀಟರ್ ಒಮ್ಮೆಲೆ ನಡೆದರೆ ಮತ್ತು ಮಾರನೇ ದಿನ ಪ್ರವಚನ ಇದೆ, ಮತ್ತೇನು ಮಾಡಬೇಕು? ನಾವು ನೋಡಬೇಕನ್ನಿಸ್ತು, ಅದಕ್ಕೆ ಆಟೋದಲ್ಲಿ ಪ್ರದಕ್ಷಿಣೆ ಮಾಡಿದ್ವಿ. ಆಟೋ ಇಟ್ಟುಕೊಂಡು ಆಟೋದಲ್ಲೇ ಪ್ರದಕ್ಷಿಣೆ ಮಾಡಲಿಕ್ಕೆ ಹೋದವು. ಸುಮ್ಮನೆ ಇದ್ದಿಲ್ಲ, ನಾನು ಆಟೋದವನ್ನು ಕೇಳಿದೆ. ಹಿಂದಿಯಲ್ಲಿ ಈ ಗುಂಪನ್ನು ಏನಂತ ಕರೀತಾರೆ, ಭೀಡ್ ಅಂತಾರೆ. ನಾನು ಕೇಳಿದೆ, ಕ್ಯಾಯ ಭೀಡ್ ಹೇ ಅಂದೆ. ಅವನು ಸಿಟ್ಟೇ ಬಂತು, ಗುಂಪು ಅಂದರೆ ಬಹಳ ಸಿಟ್ಟು ಬಂತು ಅವನಿಗೆ. ಅವನು ಥಟ್ಟನೆ ಅಂದ, ಏ ಭೀಡ್ ನಹಿ ಭಕ್ತೊಂಕ ಭೀಡ್ ಅಂದ. ಇದು ಸುಮ್ಮನೆ ಜನ ಅಲ್ಲ, ಭಕ್ತರು ಬಂದಿದ್ರು. ಯಾರೋ ಒಬ್ಬ ಡ್ರೈವರು, ಅವನು ಎಷ್ಟು ಸಿಟ್ಟು ಬಂದ್ಬಿಡುತ್ತು ಅವ್ರನ್ನ ಅಂದದ್ದಕ್ಕೆ ಅಂಥ ರೀತಿಯಲ್ಲಿ. ಅಲ್ಲಿ ರಮಣ ರೀತಿ ಅಂತಿದೆ. ಕೃಷ್ಣ ಮರಳಲ್ಲಿ ಉರುಳಾಡಿದ ಜಾಗ, ಚಿಕ್ಕ ಹುಡುಗ ಎಲ್ಲ ತನ್ನ ಗೋಪಾಲರಿಂದ ಕೂಡಿಕೊಂಡು ಉರುಳಾಡಿದ ಜಾಗ. ಅಲ್ಲಿ ಮರಳು ಎಷ್ಟು ಚೆನ್ನಾಗಿದೆ, ಒಳ್ಳೆ ರೇಷ್ಮೆ ಥರ ಇದೆ. ಅಲ್ಲಿ ಕೃಷ್ಣ ಉರುಳಾಡಿದ್ದಲ್ವಾ, ನಾವು ಉರುಳಾಡ್ಬೋದಲ್ಲ ನೋಡಿ, ಈಗ ಅಂದುಕೊಂಡು ಸುಮ್ಮನೆ ನಿಂತಿದ್ವಿ. ದಡ್ರೆಲ್ಲ ಅಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ, ಆಫೀಸರ್ಸು ಎಲ್ಲ ಬರ್ತಾ ಇದ್ದಾರೆ. ನಾವು ನೋಡಿದ್ವಿ, ಯಾಕೆ ಬರ್ತಾರೆ, ಸರಿಯಾಗಿ ಕಾರ್ ಒಂದಲ್ಲಿ ನಿಲ್ಲೋದು, ಅವರು ಬಿಳೀ ಬಟ್ಟೆ ಉಟ್ಟು ಇಳಿದು ದಪ್ಪನೆ ಬಿದ್ದು ಉರುಳಾಡಿ ಹೋಗ್ತಾ ಇದ್ದಾರೆ. ಆಗ ನಮ್ಮ ಬುದ್ಧಿ ಬಂತು, ಚೀಚು ನಾವು ದೂರದಿಂದ ಬಂದಿದ್ದೀವಿ, ದೇವರ ಪಾದ ಧೂಳಿಯಲ್ಲಿ ಉರುಳಾಡಬೇಕೆಂಬ ಬುದ್ಧಿಯೇ ಇಲ್ಲ, ಎಲ್ಲಿ ಬಟ್ಟೆ ಏನಾಗುತ್ತೋ ಅಂತ ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಎಲ್ಲರೂ ವಿಶೇಷವಾಗಿ ಉರುಳಾ. ಯಾಕೆ ಹೇಳಿದೆ, ಆ ಭಕ್ತಿಗೆ ವಿಶೇಷವಾಗಿ ಭಗವಂತನ ಅಲ್ಲಿ ಸನ್ನಿಧಾನದಲ್ಲಿ ಶಾಸ್ತ್ರಜ್ಞಾನ ಇಲ್ಲ, ಆಚಾರ ಶಾಸ್ತ್ರಜ್ಞಾನ ಇಲ್ಲ, ಆದರೆ ಸ್ವಾಮಿಯಲ್ಲಿ ಅವನ ಮೇಲೆ ಕೃಷ್ಣ ಅಂದರೆ ಭಕ್ತಿ ಇದೆ. ಆದರೆ ನಾನೇ ಕೃಷ್ಣ ಅನ್ನುವರು ಬಹಳ ಕಡಿಮೆ ಅಲ್ಲಿ ಇದ್ದಾರೆ, ಇಲ್ಲಂದಿಲ್ಲ. ಆದರೆ ಕೃಷ್ಣ ಬೇರೆ ನಾನು ಬೇರೆ ಅನ್ನೋರು ತುಂಬ ಜನ ಇದ್ದಾರೆ ಅಲ್ಲಿ. ಕೃಷ್ಣನ ಮೇಲೆ ಭಕ್ತಿ ಮಾಡೋರು ತುಂಬ ಜನ ಇದ್ದಾರೆ. ಸರಿ, ಕೃಷ್ಣ ವಿಶೇಷವಾಗಿ ಇಂದ್ರದೇವರ ಯಾಗ ನಿಲ್ಲಿಸಿದ್ದಕ್ಕೆ ಇಂದ್ರದೇವರಿಗೆ ಸಿಟ್ಟು ಬಂತು. 7 ದಿನ ಭೀಕರ ಮಳೆ ಬಂತು, ಗೋವರ್ಧನ ಪರ್ವತವನ್ನು ಎತ್ತಿದ, ಎತ್ತಿದ ಸ್ವಾಮಿ ರಕ್ಷಣೆ ಮಾಡಿದ, ಇಂದ್ರದೇವರ ಗರ್ವಭಂಗ ಆಗಿ ಗೋವಿಂದ ಅಂತ ದೇವರಿಗೆ ನಾಮಕರಣ ಮಾಡಿ ಅಭಿಷೇಕ ಮಾಡಿದ್ರು. ಆ ಅಭಿಷೇಕ ಮಾಡಿದ ನೀರು ಸಿಗಬೇಕಾ? ಈಗೂ ಹೋಗ್ಬೋದು ಅಲ್ಲಿ, ಗೋವಿಂದ ಕುಂಡ ಅಂತ ಈಗಲೂ ಇದೆ, ಕೃಷ್ಣನಿಗೆ ಅಭಿಷೇಕ ಮಾಡಿದ ಜಾಗ, ಆ ನೀರು ಈಗೂ ಸಿಗುತ್ತೆ. ನಂತರ ವಿಶೇಷವಾಗಿರತಕ್ಕಂಥ ಕೃಷ್ಣ ಇಂದ್ರದೇವರಿಗೆ ಅನುಗ್ರಹ ಮಾಡಿ ಅಗ್ನಿಪುರಾಣದಲ್ಲಿ ವಿಶೇಷ ಬರುತ್ತೆ, ತಾನೇ ಪುನಃ ಇಂದ್ರದೇವರ ಯಾಗ ಮಾಡಿಸಿದ ಅಂತ ಹೇಳ್ತಾರೆ. ನಂತರ ಕೃಷ್ಣ ಅನೇಕ ದೈತ್ಯರು, ಅರಿಷ್ಟಾಸುರ, ವ್ಯೋಮಾಸುರ ಮೊದಲಾದವರನ್ನು ಸಂಹಾರ ಮಾಡಿ ಕೊನೆಗೆ ಕೇಶಿ ನಾಮಕ ದೈತ್ಯ ಕುದುರೆ ರೂಪದಿಂದ ಬಂದರೆ ಅವನನ್ನು ಸಂಹಾರ ಮಾಡಿದ. ಆದರೆ ತನ್ನವರಾದ ಗೋಪಿಕಾ ಸ್ತ್ರೀಯರೆಲ್ಲ ನೀನೇ ಭಗವಂತ ಎಂಬ ಎಚ್ಚರದಿಂದ ಬಂದದ್ದಕ್ಕೆ ಅವರಿಗೆ ಪರಮಾನುಗ್ರಹ ಮಾಡಿದ, ರಾಸಕ್ರೀಡೆಯನ್ನ ಆಡಿದ. ಬಹಳ ಜನ ಹೇಳುತ್ತಾರೆ ಉತ್ತರಾದಿ ಕಡೆಯಲ್ಲಿ ಕೃಷ್ಣ ಭಗವಾನ್ ಹೈ, ಹಿಂದಿ ಬರುತ್ತಲ್ಲ ಮಗರ್ ಭೂಲ್ ಕಿಯಾ, ತಪ್ಪು ಮಾಡಿದ. ಯಾಕೆ ಇನ್ನೊಬ್ಬರು ಹೆಂಡತಿ ಸರಿ ಎಲ್ಲ ಆಟ ಆಡಿದ್ನಲ್ಲ, ತಪ್ಪೇ ಅದು, ಫ್ಯಾಕ್ಟ್ ಅದು, ತಪ್ಪೇ ಮಾಡಿದ, ಆದ್ರೂ ದೊಡ್ಡವ. ಆಚಾರ್ಯ ಅಂದ್ರು ತಪ್ಪು ಮಾಡಿದ ದೊಡ್ಡವನು ಹೇಗಾಗ್ತಾನೋ ಹುಚ್ಚ ಅಂದರು. ಅದಕ್ಕೆ ನೋಡಿದರೆ ಅದ್ಭುತವಾಗಿ ಅಲ್ಲಿ ಹೇಳ್ತಾರೆ ವಾದರಾಜರು, ರಾಸಕ್ರೀಡೆ ಅದು ತಪ್ಪಾಗಿದ್ದರೆ ಯಾರು ನಾರದರೇ ಮೊದಲಾದ ಘೋಟಕ ಬ್ರಹ್ಮಚಾರಿಗಳು ಏಕಾಂತದಲ್ಲಿ ಆ ರಾಸಕ್ರೀಡೆಯನ್ನು ನೆನೆದು ಕಣ್ಣಲ್ಲಿ ನೀರು ಯಾಕೆ ಹಾಕ್ತಾರೋ, ಸರಿಯಾಗಿ ರಾಸಕ್ರೀಡೆಯನ್ನು ಒಳಗಿನ ಕಣ್ಣಿಂದ ನೋಡಿ ಅಂದರು. ಯಾಕೆ ಈ ವಿಚಾರ ಚೂರು ಹೇಳಬೇಕು, ತಲೆಯಲ್ಲಿ ಹುಳ ಕೂತಿರುತ್ತದು. ಅದಕ್ಕೆ ಹೇಳ್ತಾ ಇದ್ದಾರೆ ಗೋಪಿಕಾ ಸ್ತ್ರೀ ಅಂದರೆ ನಾವಾದರೂ ಸರಿ, ಹೆಣ್ಣು ಗಂಡು ಅಂದರೆ ಒಳಗೆ ಜೀವನ ಸೈಜ್ ಎಷ್ಟು? ಪರಮಾಣು. ಕುದುರೆ ಬಾಲದ ಕೊನೆಯ ಕೂದಲ ತುದಿ 10,000 ಭಾಗ ಮಾಡಿದರೆ ಎಷ್ಟು? ಅಷ್ಟು. ಎಲ್ಲಿರ್ತಾರೆ? ಹೃದಯದಲ್ಲಿ, ಕಮಲದಲ್ಲಿ, ಎಲ್ಲೋ ಇರೋದು. ಮತ್ತೆ ಈ ದೊಡ್ಡ ಶರೀರದಲ್ಲಿ ಯಾರ್ಯಾರಿರ್ತಾರೆ ಅಂದರೆ ಆಕಾರದಲ್ಲಿ ದೇವರು, ವಾಯುದೇವರು, ಎಲ್ಲ ದೇವತೆಗಳು 96 ಕೋಟಿ ಜನ ಇಲ್ಲಿರ್ತಾರೆ. ಸೇಮ್ ಗೋಪಿಕಾ ಸ್ತ್ರೀ ಅಲ್ವಾ? ಗೋಪಿಕಾ ಸ್ತ್ರೀ ಶರೀರ ಅಂದರೆ ಆ ಆಕಾರದಲ್ಲಿ ದೇವರು, ವಾಯುದೇವರು, ಲಕ್ಷ್ಮೀದೇವಿ, ಎಲ್ಲ ದೇವತೆಗಳಿದ್ದಾರೆ. ಆ ಗೋಪಿಕಾ ಸ್ತ್ರೀ ಎಲ್ಲಿದ್ದಾಳೆ? ಎಲ್ಲೋ ಹೃದಯದಲ್ಲಿದ್ದಾಳೆ. ಮತ್ತೆ ದೇವರು ಮುಟ್ಟಿದ್ಯಾರನ್ನ ಅಂದರು. ಅಂದರೆ ಆ ಶರೀರವನ್ನು ಮುಟ್ಲಿಕ್ಕೆ ಹೋದಾಗ ಆ ಆಕಾರದಲ್ಲಿ ದೇವರೇ ಇದ್ದಾರೆ. ಆ ರೂಪದಿಂದ ಆಡಿದ ಲಕ್ಷ್ಮೀದೇವಿ ಬಂದಿದ್ದಾಳೆ ಅಲ್ರಿ. ಇದ್ದಕ್ಕಿದ್ದಂತೆ ಮೋಡಿ ಇಲ್ಲಿ ಬಂದ್ಬಿಟ್ರೆ ಯಾರು ಬರ್ತಾರೆ? ಮೊದಲು ಸೆಕ್ಯೂರಿಟಿ ಅವರು ಬಂದ್ಬಿಡ್ತಾರೆ, ಹೌದು ತಾನೇ? ಅದೇ ಥರ ದೇವರು ಬಂದರೆ ಸುಮ್ಮನೆ ಇರ್ತಾರ? ಸೆಕ್ಯೂರಿಟಿ ಫೋರ್ಸ್ ಎಲ್ಲ ಬಂದ್ಬಿಟ್ಟಿದೆ. ವಾಯುದೇವರು ಎಲ್ಲರೂ ಆ ಶರೀರ ಆಕಾರದಲ್ಲಿ ನಿಂತಿದ್ದಾರೆ. ಅವರೆಲ್ಲರ ಕೈ ಹಿಡಿದು ದೇವರು ನರ್ತನ ಮಾಡಿದ್ದು. ಮತ್ತೆ ರಾಸಕ್ರೀಡಾ ಪ್ರೈವೇಟಾ ಪಬ್ಲಿಕಾ ಅಂದ್ರು? ಅಷ್ಟು ಜೀವರಾಶಿಗಳು ಆ ಶರೀರದಲ್ಲಿ ನಿಂತು ಕೃಷ್ಣ ಕೈ ಹಾಕ್ತಾ ಇದ್ದಾರೆ, ಎಲ್ಲರೂ ಕೈ ಹಾಕ್ತಾ ಇದ್ದಾರೆ. ಇದನ್ನ ದೇವತೆಗಳು ನೋಡ್ತಾ ಇದ್ದಾರೆ. ನೋಡುವ ದೇವತೆಗಳೇ ಆ ಗೋಪಿಕಾಸ್ತ್ರೀ ದೇಹದಲ್ಲಿದ್ದುಕೊಂಡು ದೇವರನ್ನು ಮುಡ್ತಾ ಇದ್ದಾರೆ. ಆದ್ದರಿಂದ ಪರಮ ಪವಿತ್ರವಾಗಿರತಕ್ಕಂಥದ್ದು ರಾಸಕ್ರೀಡಾ. ಅದಕ್ಕೆ ಅಲ್ಲಿ ರಾಸಕ್ರೀಡಾ ಅಂದ ಕೂಡಲೇ ಎಲ್ಲರೂ ಮೈಮರೀತಾರೆ. ಇನ್ನ ಹೇಳುತ್ತಾರೆ ಯತಿಗಳಿಗೆ ಕಾಮ ಸುಡುವ ಚಿಂತೆ ಅಂತ. ಕಾಮಾದಿಗಳು ಇರುತ್ತೆ ಶರೀರದಲ್ಲಿ, ಮನಸ್ಸಿನಲ್ಲಿ. ಅದನ್ನು ಸುಡಬೇಕಾದ್ರೆ, ಕಾಮ ಇರಬಾರದು ಅಂದ್ರೆ ಏನ್ ಮಾಡಬೇಕು ಅಂತ ಚರ್ಚೆ. ಅದಕ್ಕಂದ್ರು ರಾಸಕ್ರೀಡೆಯನ್ನ ಚಿಂತನೆ ಮಾಡಿದರೆ ಕಾಮಾದಿಗಳು ಸುಟ್ಟು ಹೋಗುತ್ತೆ ಅಂದರೆ ಅದೆಂಥದ್ದಿರಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅನುಗ್ರಹ ಮಾಡಿದ. ನಂತರ ಬಂದವನೇ ಅಕ್ರೂರ, ದೇವರ ಪಾದದ ಗುರುತನ್ನು ನೋಡಿ ಉರುಳು ದಂಡಿಗೆಯಿಂದ ಒಳಗೆ ಬಂದ, ಅನುಗ್ರಹ ಮಾಡಿದ ಸ್ವಾಮಿ ಗೋಪಿಕಾ ಸ್ತ್ರೀಯರಿಗೆ ಸಮಾಧಾನ ಮಾಡಿ ಮಥುರೆಗೆ ಬಂದ. ಮಥುರೆಯಲ್ಲಿ ಅಗಸರವನನ್ನು ಕೊಂದ, ಮಧ್ಯದಲ್ಲೇ ಬ್ರಹ್ಮಕೃತದಲ್ಲಿ ಮುಳುಗಿ ಸ್ನಾನ ಮಾಡುವ ಅಕ್ರೂರನಿಗೆ ನೀರೊಳಗೇ ದರ್ಶನ ಕೊಟ್ಟ. ಮಥುರೆಗೆ ಬಂದ ಮೇಲೆ ಕಂಸನ ಅಗಸರವನನ್ನು ಕೊಂದು ಹೊಸ ವಸ್ತ್ರವನ್ನು ತಗೊಂಡ. ನಂತರ ಕುಬುಜೆಯ ಗಂಧ ತಗೊಂಡು ಶರೀರ ತೆದ್ದಿದ. ದಾಸರು ಹೇಳ್ತಾರೆ, ಅಯ್ಯೋ ವಾದರಾಜರು ಹೇಳ್ತಾರೆ, ಸ್ವಾಮಿ ಅವಳ ಶರೀರ ಮೂರು ಡೊಂಕಾಗಿತ್ತು, ತ್ರಿವಕ್ರ. ನಮ್ಮ ಬುದ್ಧಿ ಶತಡೊಂಕಯ್ಯ, ಅದಕ್ಕೆ ಎನ್ನ ಮನದ ಡೊಂಕ ತಿದ್ದಯ್ಯ ಗೋಪಾಲಕೃಷ್ಣ ಅಂತಾರೆ. ಆ ರೀತಿಯಲ್ಲಿ ಆಕೆಗೆ ಅನುಗ್ರಹ ಮಾಡಿದ. ನಂತರ ಸುಧಾಮ ಒಳ್ಳೆ ಮಾಲೆಯನ್ನ ಕೊಟ್ಟ, ಆತನಿಗೆ ಅನುಗ್ರಹ ಮಾಡಿದ. ಧನುಸ್ಸನ್ನ ಮುರಿದ. ಮಾರನೇ ದಿನ ಕುವಲಯ ಪೀಡ ಆನೆಯನ್ನ ಮಾವತಿಗನ ಸಹಿತವಾಗಿ ಸಂಹಾರ ಮಾಡಿ ಕಂಸನನ್ನ ತುಂಡು ತುಂಡು ಮಾಡಿದರು. ಹೇಗೆ? ಚಾಣೂರ ಮುಷ್ಟಿಕರ ಸಂಹಾರ. ಅನಂತರ ಕಂಸನ ಸಂಹಾರ ಮಾಡಿ, ಆ ಸಂಹಾರ ಮಾಡೋ ಕಾಲಕ್ಕೆ ಕೃಷ್ಣ ಚಿಕ್ಕವ, ಕಂಸ ದೊಡ್ಡವ. ಅದಕ್ಕೆ ಹಾರಿ ಎದೆಗೆ ಕಾಲಿಲಿ ಒಡೆದ, ಒದ್ದ. ಯಾಕೆ ಒದ್ದ ಅಂತ ಹೇಳ್ತಾರೆ, ಒಳಗೆ ಭೃಗು ಮಹರ್ಷಿಗಳು ಕೂತಿದ್ದಾರೆ, ಅವರು ಒದ್ದಿದ್ರಲ್ವ ದೇವರನ್ನ, ಕಾಲಿಲಿ ಒದ್ರಲ್ಲ, ಅದಕ್ಕೆ ಈತನು ಒದ್ದು ಮುಯ್ಯಕ್ಕೆ ಮುಯ್ಯ ತೀರಿತು ಅಂತ ಆ ಪಾಪವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ನಂತರ ತಂದೆ ತಾಯಿಗಳ ಬಿಡುಗಡೆ ಮಾಡಿ ನಂತರ ಉಗ್ರಸೇನನಿಗೆ ಪಟ್ಟ ಕಟ್ಟಿ, ಆಗ ಕೃಷ್ಣನಿಗೆ ಉಪನಯನ ವಯಸ್ಸು, ಉಪನಯನ ಮಾಡಿಕೊಳ್ಳುವ ವಯಸ್ಸು. ಅಂಥ ಉಪನಯನದ ವಯಸ್ಸಿಗೆ ಬಂದವ ಉಪನಯನ ಮಾಡಿಕೊಂಡು ಸಾಂದೀಪಿನಿ ಆಚಾರ್ಯರತ್ರೆ ಅಧ್ಯಯನಕ್ಕೆ ಹೋಗಿ ಗುರುದಕ್ಷಿಣೆಯ ನೆಪದಿಂದ ಸತ್ತ ಮಗನನ್ನ ಬದುಕಿಸಿ ತಂದುಕೊಟ್ಟ ಕೃಷ್ಣ ಅಕ್ರೂರನನ್ನ ಹಸ್ತಿನಾಪುರಕ್ಕೆ ಕಳಿಸಿಕೊಟ್ಟ. ಸ್ವಲ್ಪ ದುರ್ಯೋಧನ ಚೇಷ್ಟೆ ಜಾಸ್ತಿ ಆಗಿದೆ, ಉಪದೇಶ ಕೊಟ್ಟುವ ಯಾರಿಗೆ, ಧೃತರಾಷ್ಟ್ರರಿಗೆ ಅಂತ ಹೇಳಿದಂಥ ಕೃಷ್ಣ ಉದ್ಧವನನ್ನ ಗೋಪಿಕಾ ಸ್ತ್ರೀಯರಿಗೆ ಸಮಾಧಾನ ಮಾಡಲಿಕ್ಕೆ ಕಳಿಸಿಕೊಡ್ತಾ ಇದ್ದಾನೆ. ಉದ್ಧವ ಬಂದ, ಗೋಪಿಕಾ ಸ್ತ್ರೀಯರ ಭಕ್ತಿ ನೋಡಿ ಗಾನ ಮಾಡುತ್ತಾನೆ. ನನಗೆ ಇನ್ನೊಂದು ಜನ್ಮ ಇದ್ದರೆ ಗೋಪಿಕಾ ಸ್ತ್ರೀಯರು ಓಡಾಡುವ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಿಸಲಿ ಅಂತ. ಅಂಥ ಅದ್ಭುತ ಭಕ್ತಿ ಗೋಪಿಕಾ ಸ್ತ್ರೀಯರದ್ದು. ಆ ರೀತಿಯಲ್ಲಿ ಕೃಷ್ಣ ತ್ರಿವಕ್ರರಿಗೆ ಅನುಗ್ರಹ ಮಾಡಿದ ಎಂಬಲ್ಲಿಗೆ ಪೂರ್ವಾರ್ಧ ಮುಗಿಯುತ್ತೆ. ನಾಳೆ ಉತ್ತರಾರ್ಧ. ಶ್ರೀಕೃಷ್ಣಾರ್ಪಣಮಸ್ತು.